ಪಠಿಷ್ಯಾಮಿ ಪ್ರಮಾಣಾನಾಂ ಸ್ವಲಕ್ಷಣಂ ನ ಪ್ರಮಾ ಸಾಧನಂ ಪ್ರಮಾಣಂ. ಬೇರೆಯವರು ಹೇಳಿರ್ತಕ್ಕಂತಹ ಪ್ರಮಾಣ ಲಕ್ಷಣವನ್ನು ಖಂಡನೆ ಮಾಡ್ತಾ ಇದ್ದಾರೆ. ಪ್ರಮಾ ಸಾಧನಂ ಪ್ರಮಾಣಂ ಅಂತ ಹೇಳಿದಾಗ ಪ್ರಮಾದಲ್ಲಿ ಅವ್ಯಾಪ್ತಿ ಬಂತು, ಆದ್ದರಿಂದ ಸರಿಯಲ್ಲ ಮತ್ತು ಇನ್ನೂ ಅನೇಕ ವಿಷಯಗಳನ್ನು ಹೇಳ್ತಿ. ಯಥಾರ್ಥಮೇವ ಪ್ರಾಮಾಣ್ಯಮಿತಿ ಅಂಗೀಕಾರ, ನಿಜವಾದ ಪ್ರಮಾಣದ ಲಕ್ಷಣ ಯಥಾರ್ಥಂ ಪ್ರಮಾಣಂ ಅಷ್ಟೇ ಬರುತ್ತೆ, ಬೇರೆ ಹೇಳಿದ್ದೆಲ್ಲ ತಪ್ಪು. ಇನ್ನು ಅನುಭೂತಿರೇವ ಪ್ರಮಾಣಂ ಅಂತ ಹೇಳಿದರೆ ಅದು ಸರಿಯಲ್ಲ. ಅದಕ್ಕೆ ಅನುಭೂತಿರೇವ ಪ್ರಮಾಣ, ಅನುಭೂತಿ ಅಂದರೆ ಅನುಭವ, ಅನುಭವ ಪ್ರಮಾಣ ಅಂತ ಹೇಳಿದಾಗ ಸಾಕ್ಷಿ ಪ್ರತ್ಯಕ್ಷ ಮಾತ್ರ ಬಂದಂತೆ ಆಯಿತು, ಅದರ ಸ್ಮೃತಿಯಲ್ಲಿ ಬರಬಾರ್ದು ಅಂತ ಹೇಳ್ತಾರೆ. ಸ್ಮೃತ್ಯಾದವು ಅವ್ಯಾಪ್ತೇಹೆ, ಈ ದೋಷ ಬರೋದರಿಂದ ಮತ್ತು ಅನುಪ್ರಮಾಣ ಬಿಟ್ಟೇ ಹೋಗೋದರಿಂದ ಅದು ಸರಿಯಾದ ಲಕ್ಷಣ ಅಲ್ಲ ಅಂತ ಹೇಳಿದರು. ಮತ್ತು ವೇದಾದಿ ಪ್ರಾಮಾಣ್ಯ ಪ್ರಸಿದ್ಧೇಶ್ಚ ಸ್ಮೃತ್ಯಾದೇಹೆ ಸತಿ ಪ್ರಾಮಾಣ್ಯ ಭವೇದ ವ್ಯಾಪ್ತಿ ದೋಷ ತದೇವ ಕುತಃ. ಸ್ಮೃತಿ ಮೊದಲಾದಗಳು ಪ್ರಮಾಣವೇ ಅಲ್ಲ ಅಂತ ಹೇಳಿದರೆ ಅದು ಸ್ಮೃತಿ ಹಿ ಪ್ರತ್ಯಕ್ಷ ಐತಿಹ್ಯಂ ಅನುಮಾನಶ್ಚತುಷ್ಟಯಂ ಪ್ರಮಾಣವಿತಿ ವಿಜ್ಞೇಯಂ ಧರ್ಮಾದ್ಯರ್ಥೆ ಬಹುಶುಭಿ ಅನ್ನೋ ಮಾತನ್ನು ಕೊಟ್ಟು ಅದು ಸ್ಪಷ್ಟವಾಗಿ ನಾಲ್ಕು ಪ್ರಮಾಣಗಳನ್ನು ಹೇಳಿದೆ. ಒಂದು ಕೇವಲ ಪ್ರಮಾಣ, ಮೂರು ಅನುಪ್ರಮಾಣ, ಅದರಿಂದ ಒಟ್ಟು ನಾಲ್ಕು ಪ್ರಮಾಣ ಸರಿಯಾಯಿತು ಅಂತ ತಿಳಿಸಿದರು. ನಚ ಸಮ್ಯಗ್ ಅನುಭವ ಸಾಧನಂ ಪ್ರಮಾಣಂ, ಇನ್ನೊಂದು ವಾಕ್ಯ. ಮತ್ತೊಬ್ಬ ನೈಯಾಯಿಕ ಲಕ್ಷಣಂ ನಿರಾಕರೋತಿ, ನೈಯಾಯಿಕರಲ್ಲಿ ಒಂದು ಲಕ್ಷಣ ಹೇಳ್ತಾರೆ. ಸಮ್ಯಗ್ ಅನುಭವ ಸಾಧನಂ ಪ್ರಮಾಣಂ, ಸರಿಯಾದ ಅನುಭವಕ್ಕೆ ಸಾಧನವಾದದ್ದು ಪ್ರಮಾಣ ಅಂತ ಹೇಳಿದ. ಇಲ್ಲೂ ಕೂಡ ಯಾವುದು ಮಿಸ್ ಆಯ್ತು ಈಗ? ಸಮ್ಯಕ್ ಸರಿಯಾದ ಅನುಭವಕ್ಕೆ ಸಾಧನವಾದದ್ದು ಪ್ರಮಾಣ ಅಂತ ಹೇಳಿದರೆ ಯಾವುದು ಪ್ರಮಾಣ ಅಂತ ಆಗಲಿಲ್ಲ, ಕೇವಲ ಪ್ರಮಾಣ ಮಿಸ್ ಆಗೋಯ್ತು. ಮೊದಲನೇ ತಪ್ಪು. ಎರಡನೇದಾಗಿ ಸಮ್ಯಗ್ ಅನುಭವ ಅಂತ ಯಾಕೆ ಹೇಳಬೇಕು? ಅನುಭವ ಸಾಮಾನ್ಯ ಏನಿರಬೇಕು ಯಾವಾಗಲೂ? ಸರಿ, ಸಾಕ್ಷಿ ಸಿದ್ಧೇತು ಅಸಂಶಯ. ಅನುಭವದಲ್ಲಿ ಕೆಟ್ಟ ಅನುಭವ ಒಳ್ಳೆಯ ಅನುಭವ ಅಂದಿಲ್ಲ, ಅನುಭವ ಅನುಭವನೇ, ಗೊತ್ತಾಯ್ತಾ? ಅದೇ ರೀತಿಯೇ ಸಮ್ಯಗ್ ಗ್ರಹಣಂ ಸಂಶಯ ವಿಪರ್ಯಾಯ ಅಪೋಹನಂ ಅನುಭವ ಐತಿ ಕುಠಾರಾದೆ ನಿರಾಸಃ ಅದೆಲ್ಲ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ ಈಶ್ವರ ಜ್ಞಾನಾದವು ಅವ್ಯಾಪ್ತೇಹೇ. ಈಶ್ವರ ಜ್ಞಾನಾದವು ಅಂದ್ರೇನೋ, ಒಟ್ಟು ಕೇವಲ ಪ್ರಮಾಣದಲ್ಲಿ ಅವ್ಯಾಪ್ತಿ ಬಂತು, ಆದ್ದರಿಂದ ಸರಿಯಲ್ಲ. ಅಪ್ರಾಮಾಣ್ಯ ಪ್ರಮಾಣಾಭಾವಾಚ, ಮತ್ತೆ ಜ್ಞಾನಂ ಪ್ರಮಾಣಮೇವ ನ ಭವತಿ ಕಿಂತು ತತ್ಫಲಮೇವ ಅತಃ ಕಥಂ ತತ್ರ ವ್ಯಾಪ್ತಿ ದೂಷಣಂ ಇತ್ಯತಃ ಅಪ್ರಾಮಾಣ್ಯ ಪ್ರಮಾಣಾಭಾವಾಚ. ಇನ್ನು ಅನುಭವ ಅಲ್ಲಿ ಹೇಳಿದ್ದೇನವನೀಗ, ಅನುಭವ ಸಾಧನ ಪ್ರಮಾಣ ಅಂತ ಹೇಳಿ, ಅನುಭವನೇ ಪ್ರಮಾಣ ಅಂತ ಹೇಳಲಿಲ್ಲ. ಹಾಗಿದ್ರೆ ಅಪ್ರಾಮಾಣ್ಯ ಪ್ರಮಾಣಾಭಾವಾಚ, ಪ್ರಾಮಾಣ್ಯ ಅಪ್ರಮಾಣ ನಿರ್ಣಯ ಮಾಡೋದಕ್ಕೆ ಯಾವುದೇ ಒಂದು ಆಧಾರ ಇಲ್ಲದಂತೆ ಆಗುತ್ತೆ. ಅನುಭವ ಸಾಕ್ಷಿನೇ ಒಂದು ಪ್ರಮಾಣವನ್ನು ಪ್ರಮಾಣ ಅಂತ ಗ್ರಹಿಸಬೇಕಾದ್ರೆ, ಒಂದನ್ನು ಪ್ರಮಾಣ ಅಲ್ಲ ಅಂತ ಕರಿಬೇಕಾದ್ರೆ ಅಲ್ಟಿಮೇಟ್ ಅಥಾರಿಟಿ ಯಾವುದು? ಸಾಕ್ಷಿ. ಆ ಸಾಕ್ಷಿನ ಸಮ್ಯಗ್ ಅನುಭವ ಸಾಧನಂ ಪ್ರಮಾಣಂ ಅಂತ ಹೇಳ್ತಾ, ಅನುಭವವನ್ನು ಪ್ರಮಾಣ ಅಲ್ಲ ಅಂತ ಹೇಳಿದ್ರಿಂದ, ಅನುಭವ ಅಂದರೆ ಸಾಕ್ಷಿ ಅನುಭವ, ಆದ್ದರಿಂದ ಅದನ್ನು ಯಾರು ಒಪ್ಪೋದಿಲ್ಲ, ಅವರು ಪ್ರಾಮಾಣ್ಯದ ವ್ಯವಸ್ಥೆನೇ ಕಳ್ಕೊಂಡ್ಬಿಡ್ತಾರೆ, ಆದ್ದರಿಂದ ಒಪ್ಪಲೇಬೇಕು ಅಂತ ಹೇಳಿದರು. ಪ್ರಾಮಾಣ್ಯ ಜ್ಞಾನೇಚ ತತ್ರ ಅಂಗೀಕಾರೇ ಅನವಸ್ಥಿತೇ. ಇನ್ನು ಪ್ರಾಮಾಣ್ಯ ಜ್ಞಾನಗಳಿದೆ, ಪ್ರಾಮಾಣ್ಯ ಜ್ಞಾನ ಮೊದಲಾದ ಅನೇಕ ಪದಾರ್ಥಗಳಿವೆ, ಅಲ್ಲೂ ಕೂಡ ನಿಮಗೇನು ಬರಲಿಲ್ಲ, ಲಕ್ಷಣ ಬರಲಿಲ್ಲ, ಆದ್ದರಿಂದ ಅವ್ಯಾಪ್ತಿ ದೋಷ ಬಂತು. ಅದು ಒಪ್ಪೋದಿಲ್ಲ, ಪ್ರಮಾಣ ಬೇರೆ ರೀತಿ ನಿರ್ಣಯ ಮಾಡ್ತೇನೆ ಅಂತ ಕೇಳಿದರೆ ಅನವಸ್ಥಿತೇ ಅವನಿಗೆ ಎಲ್ಲಿ ಬರುತ್ತದೋ? ಒಂದು ಪ್ರಮಾಣಕ್ಕೆ ಮತ್ತೊಂದು ಪ್ರಮಾಣ, ಅದಕ್ಕೆ ಇನ್ನೊಂದು ಪ್ರಮಾಣ, ಮತ್ತೊಂದು ಪ್ರಮಾಣ ಅಂತ ಹೊರಟ್ರೆ ಅನವಸ್ಥಿತಿ. ಸೊ ಸಾಕ್ಷಿ ಸಿದ್ಧೇತು ಅಸಂಶಯ, ಸಾಕ್ಷಿ ಪ್ರಮಾಣ ಅಂತ ಒಪ್ಪುತ್ತೆ ಅಂದರೆ ಸಮಸ್ಯೆ ಬರೋದಿಲ್ಲ. ಅವ್ರಿಗೆ ಯಾವಾಗ ಅವ್ರನ್ನ ಕೇಳ್ತೀನಿ, ಇವ್ರಿಗೆ ಕೇಳ್ತೀನಿ, ಸರ್ ಏನು ಮಾಡಿದ್ರು ವ್ಯಾಪಾರ ಮಾಡೋಕೆ ಹೋಗಿದೆ, ಆಗ ಅವ್ರು ಬರಬೇಕು, ಇವರು ಕೊಡೆ ಹೇಳುತ್ತೆ, ಇವ್ರು ಮಾಡೋ ಲಕ್ಷಣ ಅಲ್ಲ ಅಂತ ಕಾಣಿಸುತ್ತೆ. ಒಂದು ಸ್ಥಳದಲ್ಲಿ ಏನಾಗಬೇಕದು? ಎಂಡ್ ಆಗಬೇಕು, ಸ್ಟಾಪ್ ಆಗೋದಿಲ್ಲ ಅಂದರೆ ಅರ್ಥ ಇಲ್ಲ. ಸ್ವಪ್ರಕಾಶ ಆತ್ಮಾಂಗೀಕಾರೇ ತತ್ರ ವ್ಯಾಪ್ತೇಹೇ. ಇನ್ನು ಆತ್ಮ ಸ್ವಪ್ರಕಾಶ ಅಂತ ಒಪ್ಕೊಂಡ ಮೇಲೆ ಆತ್ಮ ಪ್ರಮಾಣ ಆಗ್ತಾನೋ ಇಲ್ಲ ಅಂತ ಪ್ರಶ್ನೆ ಬಂತಾಗ, ಸ್ವಪ್ರಕಾಶ ಅಂದರೆ ಜ್ಞಾನ ಇದೆ ಅಂತಾಯ್ತಲ್ಲ, ನಿಮ್ಮ ಹೇಳಿದ ಲಕ್ಷಣ ಅಲ್ಲೂ ಬರಲಿಲ್ಲ, ಆದ್ದರಿಂದ ಅಲ್ಲೂ ಕೂಡ ಅವ್ಯಾಪ್ತಿ ದೋಷ ಅಂತ ಬಂತು. ಇನ್ನು ಸ್ಮೃತೇಶ್ಚ ಪ್ರಾಮಾಣ್ಯ ಅನಂಗೀಕಾರೇ ಅನುಭೂತಮಯ ಇತ್ಯತ್ರ ಪ್ರಮಾಣ ಅಭಾವ. ಸ್ಮೃತಿಯನ್ನು ಪ್ರಮಾಣ ತೊಪ್ಪೋದಿಲ್ಲ ಅಂತ ಹೇಳಿದೆಯಲ್ಲ. ಸ್ಮೃತೇಶ್ಚ ಪ್ರಾಮಾಣ್ಯ ಅನಂಗೀಕಾರೇ, ಸ್ಮೃತಿಗೆ ಪ್ರಾಮಾಣ್ಯವನ್ನು ಒಪ್ಪದೇ ಹೋದರೆ ಅನುಭೂತಮಯ ಇತ್ಯತ್ರ ಪ್ರಮಾಣ ಅಭಾವ, ನನಗೆ ಅನುಭವಕ್ಕೆ ಬಂದಿದೆ ಅಂತ ಹೇಳೋದಕ್ಕೆ ಏನು ಪ್ರಮಾಣ ಇದೆ? ಅರ್ಥ ಆಯ್ತಾ? ಸ್ಮೃತಿಯಿಂದ ತಾನೇ ನಮಗೇನಾದ್ರೂ ಹಿಂದಿಂದು ಇವತ್ತಿಂದ ಹೇಳ್ಬೇಕಂದ್ರೆ ಏನಂತ ಹೇಳಬೇಕು? ಸ್ಮೃತಿನೇ ಆಧಾರ. ಹಾಗಿದ್ರೆ ಆ ಮಾತನ್ನು ಹೇಳೋದಕ್ಕೆ ಏನು ಪ್ರೂಫ್ ನಿನಗೆ? ಯಾವುದೇ ಒಂದು ಹಿಂದೆ ಹೋದ ನಡೆದು ಹೋದ ಘಟನೆಯನ್ನು ಇದು ನಡೆದಿತ್ತು ಅಂತ ಹೇಳೋದಕ್ಕೆ ಸ್ಮೃತಿ ಪ್ರಮಾಣ ಅಲ್ಲ, ಪ್ರತ್ಯಕ್ಷಾದಿಗಳಿಗೆ ಅದು ಕಾಣಿಸೋದಿಲ್ಲ. ಮತ್ತು ಯಾವ್ದು ಪ್ರಮಾಣ ಆಗಿತ್ತು? ಈ ಅನುಭವ ಪೂರ್ತಿ ಏನಾಗಿರುತ್ತೆ ಅಲ್ಲಿ? ಈಗ ಕೆಟ್ಟೋಯ್ತು. ದೇರ್ಫ ಸ್ಮೃತಿಯನ್ನು ಏನಂತ ಒಪ್ಪಬೇಕು? ಪ್ರಮಾಣ ತೊಪ್ಪಲೇಬೇಕು. ತಮಾಷೆ, ಸ್ಮೃತಿಯನ್ನು ಪ್ರಮಾಣ ಅಂತ ಒಪ್ಪದೆ ಹೋದರೆ ಜ್ಞಾನ ವ್ಯವಹಾರ ನಿಂತು ಹೋಗುತ್ತೆ. ಅರ್ಥ ಆಯ್ತಾ? ಯಾವುದೇ ಒಂದು ವಸ್ತು ದಿನನಿರ್ತಾರೆ ವ್ಯವಹಾರ ಕೂಡ ನಿಂತು ಹೋಗ್ಬಿಡ್ಬೇಕು. ಸ್ಮೃತಿ ಎಲ್ಲ ನಾವು ನಡೀತಾ ಇರೋದೇ ಯಾವುದ್ರ ಮೇಲೆ? ನಾವೀಗ ಸ್ಮೃತಿ ಮೇಲೆ ಬೇಸಿಸ್ ಹಾಗೆ ನಡೀತಿರೋದು. ಸ್ಮೃತಿ ಬಿಟ್ಟೋಯ್ತು ಅಂತ ಹೇಳಿದರೆ ಸ್ಮೃತಿ ಇಲ್ಲ ಅಂತ ಹೇಳಿದ್ರೆ ಏನಾರ್ಥ? ಅದು ಮಾತಾಡ್ತಾ ಹೋಗಲಿ ಯಾರು ಕೂಡ, ಅವ್ರು ಸ್ಮೃತಿ ಇಲ್ಲ ಅಂದ್ರೆ ಏನು ಮಾಡ್ತಾರೆ? ಹೋಗ್ಲಿ ಬಿಡು ಅಂತ ಹೋಗ್ಬಿಡ್ತಾರೆ. ಹಂಗೆ ಅವ್ರು ಗುರ್ತು ಕೂಡ ಹೇಳಿದ್ರು ಯಾರು ನೀವು ಯಾರು ಅಂತ ಕೇಳಿದರೆ ಟೈಮ್ ವೇಸ್ಟ್ ಇದ್ದಾಗಲೇ. ಸೊ ನಮ್ಮ ಸ್ಮೃತಿ ಜೀವನದಲ್ಲಿ ಒಪ್ಪದೆ ಹೋದಾಗ ಎಷ್ಟು ಅನರ್ಥವಾಗುತ್ತೆ ಅಂತ ಹೇಳ್ತಾ ಲಿಂಗತ್ತೇನ ಪ್ರಾಮಾಣ್ಯ ಕಲ್ಪನಾ ಗೌರವಂ ಆಗಿ ಹೇಳ್ತಾ ನೋಡಿ. ಸ್ಮೃತಿ ನಾನು ಸ್ಮೃತಿಯನ್ನು ಪ್ರಮಾಣ ಅಂತ ಒಪ್ಪೋದಿಲ್ಲ, ಅದು ಲಿಂಗ ಕನ್ವರ್ಟ್ ಮಾಡಿಕೊಂಡು ಪ್ರಮಾಣ ಅಂತ ಒಪ್ತೀನಿ ಅಂತ ಹೇಳ್ತಾ ಲಿಂಗ ಕನ್ವರ್ಟ್ ಮಾಡ್ಕೊಂಡ್ಬಿಡ್ತೇನೆ. ಅದು ಪ್ರಮಾಣ, ಸ್ಮೃತಿಯಾಗಿ ಪ್ರಮಾಣ ಅಲ್ಲ. ಏನಾಗಬೇಕದು? ಅನುಮಾನವಾಗಿ ಪ್ರಮಾಣ ಅಂತ ಹೇಳಿ. ಇವತ್ತು ಧೂಮ ಅಗ್ನಿ ಅಲ್ಲ, ಆದರೆ ಅಗ್ನಿ ತೋರಿಸ್ಕೊಡುತ್ತೆ ಧೂಮ ಅಂತ ಹೇಳ್ತೇವಲ್ಲ ಆ ರೀತಿಯಲ್ಲಿ ಅದಕ್ಕೆ ಹೇಳ್ತಾರೆ. ಸರಿ, ಇದು ಸ್ಮೃತಿಯೇ ಲಿಂಗತ್ವೇನ ಪ್ರಾಮಾಣ್ಯಂ ಕಲ್ಪತೆ ಸರಿ ಕಲ್ಪನಾ ಗೌರವ ಮಿಸ್ಯಾತ್. ಸುಲಭವಾಗಿ ಸ್ಮೃತಿಯ ಪ್ರಮಾಣ ಅಂತ ಬಿಟ್ಟು ಅದು ಲಿಂಗ ಸಾರಂ ಒಯ್ದು ಆಮೇಲೆ ಅದರ ಪ್ರಮಾಣ ಅಂತ ಕರೆಯೋದಾದ್ರೆ ಏನಾಯ್ತು ಅಲ್ಲಿಗೆ? ಈಗ ಕಲ್ಪನಾ ಗೌರವ ದೋಷ ಇಲ್ಲ, ತಮಾಷೆ. ಸ್ಮೃತಿ ಪ್ರಮಾಣ ಅಲ್ಲ, ಹೌದಲ್ಲ? ಸ್ಮೃತಿ ಪ್ರಮಾಣ ಅಲ್ಲ, ಅದು ಲಿಂಗವಾಗಿ ಪ್ರಮಾಣ ಆಗುತ್ತೆ. ಮತ್ತೆ ಪ್ರಮಾಣ ಅಲ್ಲ ಅಂದ್ರೆ ಏನಾಗೋದಿಲ್ಲ? ಅದು ಯಾವ ಕಾಲಕ್ಕೂ ಮಣಿ ಬರೋದಿಲ್ಲ ಅಂದ್ರೆ ಅಡಿಗೆ ಬರ್ತಾ ಅಂತ ಕೇಳಿದ್ರೆ, ಬಂದಕ್ಕೆ ಡೈರೆಕ್ಟ್ ಬರೋದಿಲ್ಲ ಅಡಿಗೆ ಬರುತ್ತೆ ಅಂತ ಕೇಳಿದ ಅರ್ಥ. ಈಗ ಅದು ಅಡಿ ಬರೋದಿಲ್ಲ ಅಂದ್ರೆ ಅಲ್ಲಿ ಹೋದ್ರೆ ಬರೋದಿಲ್ಲ, ಏನು ಮಾಡಿದ್ರು ಬರೋದಿಲ್ಲ. ಆಮೇಲೆ ದೇರ್ಫೋರ್ ಅವನು ಯಾವ್ದೊಂದು ದೊಡ್ಡ ತಪ್ಪು ಮಾಡ್ತಿದ್ದಾರೆ ಅಂದ್ರೆ ಸ್ಮೃತಿ ಡೈರೆಕ್ಟ್ ಪ್ರಮಾಣ ಅಲ್ಲ, ಇಂಡೈರೆಕ್ಟ್ ಪ್ರಮಾಣ ಆಗುತ್ತೆ. ಲಿಂಗ ಪ್ರಮಾಣ ಆಗೋದಂದ್ರೆ ಏನು? ಇಂಡೈರೆಕ್ಟ್ ಪ್ರಮಾಣ ಆಗೋದು ಅಂತ ಅರ್ಥ. ಇಂಡೈರೆಕ್ಟ್ ಪ್ರಮಾಣ ಆಗಬೇಕಾದ್ರೆ ಕೂಡ ಫಸ್ಟ್ ಏನಾಗಿರ್ಬೇಕು? ಅದು ಪ್ರಮಾಣ ಆಗಿರ್ಬೇಕು, ಇಲ್ಲದ್ರೆ ಪ್ರಯೋಜನಕ್ಕೆ ಬರೋದಿಲ್ಲ. ಯಾರು ಪ್ರಭಾಕರ್? ಎಂಥ ವಿಚಿತ್ರ ಸಿದ್ಧಾಂತ ಅಂದರೆ ಅವ್ರ ಪ್ರಕಾರ ಏನಿಲ್ಲ ಅಂದರೆ ಎಲ್ಲವೂ ಪ್ರಮಾಣ. ಗೊತ್ತಾಯ್ತ? ಮಿಥ್ಯಾಜ್ಞಾನನೇ ಇಲ್ಲ ಅವ್ರ ಪ್ರಕಾರ. ಅರ್ಥ ಆಯ್ತಾ? ಮಿಥ್ಯಾಜ್ಞಾನ ಜಗತ್ತಲ್ಲೇ ಇಲ್ಲ. ಹಾಗಿದ್ರೆ ಖಂಡ್ಯಾಕ್ ಮಾಡೋದು ಬೇರೆ ಮತನವರು? ಅರ್ಥ ಆಯ್ತಾ? ಈಗ ಬಾಟಮತ ಸರಿಯಲ್ಲ, ನಮ್ಗೆ ಸರಿ ಅಂತ ಹೇಳ್ತಾನೆ. ಎಲ್ಲ ಜ್ಞಾನ ಪ್ರಮಾಣ ಅಂತ ಹೇಳ್ತಾನೆ. ಆ ಮತನ ಯಾರು ಒಪ್ಕೊಂಡ್ರಿ? ಈಗ ವಿಶಿಷ್ಟಾದ್ರೂ ಒಪ್ಕೊಂಡ್ಬಿಟ್ರು. ದೇರ್ಫೋರ್ ಅವ್ರು ಏನು ಮಾಡಾಗಿಲ್ಲ? ಈಗ ಇನ್ನೊಬ್ಬರು ಖಂಡನೆ ಮಾಡಾಗಿ ಬಂದಿದ್ದೆಲ್ಲ ಪ್ರಮಾಣ, ಏನು ಸಿಕ್ಕರು ಅದೇ ಪ್ರಮಾಣ, ಹೇಳಿದ್ದೆಲ್ಲ ಕರೆಕ್ಟು. ಆದರೆ ಜ್ಞಾನ ಅಜ್ಞಾನ ಅಪ್ರಮಾಣದ ವ್ಯವಸ್ಥೆನೇ ತಪ್ಪಿತ್ತು. ಎಷ್ಟು ಎಕ್ಸ್ಟ್ರೀಮ್ ಹೋಗ್ಬಿಡ್ತಾರೋ. ಸ್ಮೃತಿ ಪ್ರಮಾಣ ಅಷ್ಟೇ ಅಲ್ಲ, ಜಗತ್ತೇ ಎಲ್ಲದೂ ಪ್ರಮಾಣ, ಎಲ್ಲವೂ ಸರಿ. ತಪ್ಪು ನಾಲೆಡ್ಜ್ ಅಂತ ಇಲ್ಲೇ ಇಲ್ಲ. ಮತ್ತು ತಪ್ಪಾಯ್ತು ಅಂತ ಯಾರು ಹೇಳಾಗಿಲ್ಲೇ ಇಲ್ಲ. ಹಾಗಿದ್ರೆ ಇಷ್ಟು ಮಾಡಿ ಅವರೇ ಸ್ತೋತ್ರ ಬರೀತಾರೆ. ತಪ್ಪು ಕ್ಷಮಿಸು ಅಂತ ದೇವ್ರನ್ನ ಸ್ತೋತ್ರ ಬರೀತಾರೆ. ತಪ್ಪೇ ಇಲ್ಲ ಅಂದರೆ ಸ್ತೋತ್ರ ಮಾಡೋದಿರ್ಬೋದು ದೇವ್ರನ್ನ. ಹೋಗ್ತಾರೆ ಎಲ್ಲ ಜ್ಞಾನ ಸರಿ ಅಂದಮೇಲೆ ಯಾ ಏನು ಬೇಕಾದ್ರೆ ತಿಳ್ಕೋ ಸರಿ ಅಷ್ಟೇ. ಪರೀಕ್ಷೆ ಕೂತವರೆಲ್ಲ ಪಾಸು, ಏನಾರ ಬರಿ ರ್ಯಾಂಕ್ ಮತ್ತೆ. ಯಾಕೆ ಎಲ್ಲರೂ ಸರಿ ಅಲ್ಲ, 100% ಸರಿ. ಅದು ತಪ್ಪು ಅಂತ ಹೆಸರೇ ಇಲ್ಲ ಅದರೊಳಗೆ. ಅದು ವಿಚಿತ್ರವಾದ ಅವರು ಎಂದು ಇಂಥ ವಾದಗಳೆಲ್ಲ ಇತ್ತು ಅಂತ ಹೇಳಿದರೆ ಎಷ್ಟು ಆಭಾಸ ಆಗುತ್ತೆ. ಬರೀ ನಮ್ಗೆ ಅನುಭವಕ್ಕೆ ಏನು ಬಂದಿದೆ, ಅಯ್ಯೋ ನಾನು ತಪ್ಪು ತಿಳ್ಕೊಂಡಿದ್ದೆ ಅಂತ ಹೇಳ್ತೇ ಇಲ್ಲ. ನಾವೀಗ ಶಕ್ತಿ ರಜಿತ ಇದೆ, ಈಗ ಶಕ್ತಿರೋಡ ರಜಿತ ಅಂತ ತಿಳ್ಕೊಂಡ, ಅದು ಕೂಡ ಸರಿಯಾದ ಜ್ಞಾನ ಅಂತ. ಮತ್ತೆ ಹಾಗಿದ್ರೆ ಶಕ್ತಿರೋಡ ಶಕ್ತಿಯೋಡು ತಿಳ್ಕೊಂಡು ಸರಿಯಾದ ಜ್ಞಾನ, ರಜಿತವನ್ನ ರಜಿತ ಅಂತ ತಿಳ್ಕೊಂಡು ಸರಿಯಾದ ಜ್ಞಾನ, ಶಕ್ತಿ ರಜಿತ ಅಂತ ತಿಳ್ಕೊಂಡು ಸರಿಯಾದ ಜ್ಞಾನ. ಹಾಗಿದ್ರೆ ತಪ್ಪು ಜ್ಞಾನ ಯಾವ್ದು ಆಗಿದೆ ಜಗತ್ತಿನಲ್ಲಿ? ತಪ್ಪು ಜ್ಞಾನ ಅಲ್ಲಿ ಅಂತ ಜ್ಞಾನ ಉಪದೇಶ ಮಾಡಿ ಗುರುಗಳೇ ಆಗ್ಬೇಕು. ಅದಕ್ಕೆ ಗುರುಗಳೇ ಆಗ್ಬೇಕು, ಗ್ರಂಥ ಆಗ್ಬೇಕು, ಓದಬೇಕು. ಎಲ್ಲ ವ್ಯರ್ಥ. ಎಷ್ಟು ಆಭಾಸ ಫಿಲಾಸಫಿ ಅಂದ್ರೆ ಅಂತ ಫಿಲಾಸಫಿ ಬರೀ ಇಲ್ಲೇ ಅದೇ ಹೇಳಿದ್ರು. ಡೋಂಟ್ ಭ್ರಮ ಅಟ್ ಆಲ್. ಅವ್ರ ವಾಕ್ಯ ಯಥಾರ್ಥಂ ಸರ್ವ ವಿಜ್ಞಾನಂ ಇತಿ ವೇದ ವಿಧೋ ವಿಧು. ಅವ್ರ ವಾಕ್ಯ ವೇದಬಲ್ಲವರು ಹೇಳ್ತಾರೆ, ಇವ್ರು ಹೇಳೋದಷ್ಟು ವೇದಬಲ್ಲವರು ಹಾಕ್ಬಿಟ್ರೆ ಅದನ್ನ. ಯಥಾರ್ಥಂ ಸರ್ವ ವಿಜ್ಞಾನಂ, ಪ್ರತಿಯೊಂದು ಜ್ಞಾನ ಏನದು? ಯಥಾರ್ಥ. ಅವ್ರ ವಾದ ಏನಂದ್ರೆ, ತಮಾಷೆ ಮುಂದೆ ಬರೋ ವಿಸ್ತಾರ ಸುಧಾದಲ್ಲಿ ಹೇಳ್ತಾರೆ. ನೀವು ಶಕ್ತಿಯನ್ನು ನೋಡಿದ್ರಿ, ರಜತ ಕಾಣಿಸ್ತೀನಿ, ರಜತದಲ್ಲಿ ಹೊಳಪಿನಿ, ಶಕ್ತಿಯಲ್ಲೂ ಹೊಳಪಿನಿ. ಸೊ ಹೊಳಪಲ್ಲಿರೋದ್ರಿಂದ ಒಂದು ಅಂಶ ಸತ್ಯ ಅಂತ ಅರ್ಥ. ನೀವು ಕಂಡಿದ್ದೇನಲ್ಲಿ ಈಗ ಬೆಳ್ಳಿಯಲ್ಲೂ ಹೊಳಪಿದೆ, ಶಕ್ತಿಯಲ್ಲೂ ಹೊಳಪಿದೆ ಅಂದಮೇಲೆ ಹೊಳಪೆಲ್ಲದಕ್ಕೂ ಕಾಮನ್ ಫ್ಯಾಕ್ಟರ್ ಆದಮೇಲೆ ಶಕ್ತಿಯಲ್ಲಿ ರಜಿತಾಂಶ ಇದೆ ಅಂದಮೇಲೆ ಅಷ್ಟು ರಜಿತ ಇದೆ. ಸ್ವಲ್ಪ ಜಾಸ್ತಿ ಅಂತ ತಿಳ್ಕೊಂಡ್ರಿ ಅಷ್ಟೇ. ನೀವು ಶಕ್ತಿಯಲ್ಲಿ ರಜಿತ ಸ್ವಲ್ಪ ಇದೆ ಜಾಸ್ತಿ ಅಂತ ತಿಳ್ಕೊಂಡ್ರಿ, ಅಷ್ಟಾರು ತಪ್ಪು ಹೋಗಲ್ಲ ಕೊನೆ ಪಕ್ಷ. ಅಷ್ಟಾರು ತಪ್ಪಾಯ್ತು ಅಲ್ಲಿ. ಉದಾಹರಣೆಗೆ ನೀವು 24% ಇದು ಕೊಟ್ಟಿದ್ದೀರಿ ಚಿನ್ನನ, 50% ಚಿನ್ನ ಉಳಿದು ತಾಮ್ರ ಸೇರಿಸಿಕೊಟ್ಟೆ, ಏನಂತೀರಿ ನೀವು ಅದನ್ನ? ಚಿನ್ನ ಅವನು ಚಿನ್ನ ಅಂತೀವಿ. ಬಟ್ ಅವನ ಪ್ರಕಾರ ಏನಾಗದ? ಅವನು ಏನನ್ಬೇಕು ಈಗ? ಮೋಸ ಮಾಡಿದೆ ಅನ್ಬಾರ್ದು ಅವನು. ಯಾತಕ್ಕೆ? ಸ್ವಾಮಿ ಚಿನ್ನದ ಅಂಶ ಇದೆ ಅದರೊಳಗೆ ಅಂತ ಹೇಳೋದು ಬರೀ. ಒಂದು 10% ಇದ್ರೆ ಚಿನ್ನದ ಅಂಶ ಇದೆ. ಹಾಗಿದ್ರೆ ಹಾಗೆ ಜಗತ್ತಲ್ಲಿ ಏನು ಮಾಡ್ತಾರೆ ಅದನ್ನೆಲ್ಲ ಕೂಡ ದುರುಪಯೋಗ ಮಾಡ್ಕೊಂಡ್ರೆ ಹೈ ಕ್ಲಾಸ್ ಚಾನ್ಸ್ ಅದು. ಹಾಗೆಲ್ಲ ಹೇಳೋದಕ್ಕೆ ಬರೋದೇ ಇಲ್ಲ. ದೃಷ್ಟಹಾನಿಶ್ಚ ಯತಿ ಮತ್ತೆ ದೃಷ್ಟಹಾನಿ ಅಂದ್ರೆ ಏನು? ಕಣ್ಣಾಗಿ ಕಂಡಿರೋದನ್ನು ಕಣ್ಣಿ ಬಿಟ್ಟುಬಿಟ್ಟು ಬೇರೆ ಒಪ್ಲಕ್ಕೆ ಹೋದರೆ ಕಣ್ಣಾರೆ ಕಂಡದನ್ನು ಕೈ ಬಿಡೋದು ಏನೋ ದೊಡ್ಡ ದೋಷ. ದೃಷ್ಟಹಾನಿ ಅಂದರೆ ಕಣ್ಣಿ ಕಂಡದನ್ನು ಬಿಡೋದು. ಅದೃಷ್ಟ ಕಲ್ಪನ, ಕಾಣದೇ ಇದ್ದನ್ನು ಒಪ್ಪೋದು. ಕಣ್ಣಿಗೆ ಕಾಣೋದನ್ನು ಬಿಡೋದು, ಕಾಣದೇ ಇದ್ದನ್ನು ಒಪ್ಪೋದು. ಮನುಷ್ಯ ಏನು ಜಾಣತನ ಮಾಡ್ತಾನೆ ಗೊತ್ತಾ? ಎಲ್ಲ ಊಟ ಕೂತ್ಬಿಟ್ಟಿರ್ತಾರೆ, ಬೇರೆ ಕಡೆ ಕುಡಿಸ್ತೀರಿ ಬರ್ರಿ ಅಂತಾರೆ. ಬರೋದಿಲ್ಲ, ಇಲ್ಲೇ ಸಾಕು ಅಂತ ಹೇಳ್ತಾರೆ. ಬೇರೆ ಒಳ್ಳೆ ಜಾಗ ತೋರಿಸ್ತೀರಿ ಅಂತ ಬಿಡೋದಿಲ್ಲ. ಗ್ಯಾರಂಟಿ ಕೊಟ್ಟರೆ ಮಾತ್ರ ಬರ್ತಿಲ್ಲ. ಏನು ಮಾಡ್ತಾರೆ ಅವನು? ಇದ್ರೂ ಕಳ್ಕೊಂಡು ಅದು ಇಲ್ಲದ ಏನು ಮಾಡ್ಕೊಳ್ಳಿಕ್ಕೆ ಮೈತೆ. ದೃಷ್ಟಹಾನಿ, ಕಣ್ಣಿಗೆ ಕಂಡಿದ್ರೆ ಕಳ್ಕೊಳ್ಳೋದು, ಇಲ್ಲದಕ್ಕೆ ಹೋಗೋದು. ಅದು ಅದನ್ನ ಎರಡೇ ಪಂಕ್ತಿ ಕುಡಿಸ್ತೀರಿ, ಗ್ಯಾರಂಟಿ ಅಂದ್ರೆ ಮಾಡ್ಬೇಕಾಗ ಅದು ಒಪ್ಪೋದಿಲ್ಲ ಯಾರು ಕೂಡ. ಇನ್ನೊಂದು ಏನಾಗಬೇಕು ಅವ್ರಿಗೀಗ? ಗ್ಯಾರಂಟಿ ಆಗ್ಬೇಕು. ಒಂದು ಕೆಲಸ ಬಿಟ್ಟು ಅವ್ರಿಗೆ ಕೆಲಸಕ್ಕೆ ಹೋಗ್ರೆ ಏನು ಮಾಡ್ತಾನೆ ಫಸ್ಟ್ ಅವನು? ಇಂಟರ್ವ್ಯೂಗೆ ಹೋದ ತಕ್ಷಣ ರಿಸೈನೇಷನ್ ಕೊಡೋದಿಲ್ಲ, ಅಲ್ಲಿ ಹೋಗಿ ಸೆಲೆಕ್ಷನ್ ಆರ್ಡರ್ ಬಂದಮೇಲೆ ಕೊಡ್ತಾನೆ. ಸುಮ್ಮನೆ ಕೊಟ್ಬಿಡೋದಿಲ್ಲ, ಈಗ ಗಟ್ಟಿ ಮಾಡ್ಕೋಬೇಕು ಅವನು. ಓದ್ತಾನೆ, ಯಾಕೆ ದುಷ್ಟ ಹಾನಿ ಆಗಬಾರ್ದು, ಇರೋದನ್ನು ಕಳ್ಕೋಬಾರ್ದು ಯಾವಾಗಲೂ. ಒಂದು ಮಾತಿದೆ, ಏನಂತಿದೆ ಹೇಳಿ? ಎಬ್ಬಡಿ ಟೂ ವಾರ್ತ್ ಟೂ ಇದ್ದು ಕುಶ್ಲ ಅಂತ ಹೇಳಿದ್ದಾರೆ. ಕೈದಿರ ಒಂದಕ್ಕೆ ಎರಡು ಎರಡು ಇರ್ಬೋದು, ನಮ್ಮ ಒಂದಿದ್ರು ಸಾಕು, ಎರಡು ನಮ್ಮದಲ್ಲ ಅದು, ಇದು ಒಂದು ನಮ್ಮದಾದ್ರಿಂದ ಇದೇ ಬೆಟರ್ ಅಂತ ಹೇಳ್ತಾರಲ್ಲ ಹಾಗೆ. ಇದವಿ ಬಲಕ್ಷಣ ಯುಕ್ತಂ ಸ್ಮೃತಿ ಪ್ರಾಮಾಣ್ಯ ದ್ವೈವಿಧ್ಯ ಮಾತ್ರ ಕಲ್ಪನೆ ಮಿಥ್ಯಾಜ್ಞಾನೆಯ ದೇಹೇ ನಿರಾಸಾತ್ ಅನುಭವ ವಿರೋಧ ಸ್ಮೃತಿಶ್ಚ ಪ್ರಮಾಣಂಚೇತಿ ಪ್ರತ್ಯಯ ದ್ವೈವಿಧ್ಯ ಮಾತ್ರ ಕಲ್ಪನಂ ಯುಜ್ಯತೆ ತಥಾ ಸತಿ ವಿಪರ್ಯ ಸಂಶಯೋ ಅಪಾಕರಣ ಪ್ರಸಂಗಾತ್ ನಚ ತಥಾಸ್ತಿತಿ ವಾಚ್ಯ ವಿಪರ್ಯಯಾದೇ ಅನುಭವ ಸಿದ್ಧತ್ವೇನ ತದ್ವಿರೋಧಾದಿತಿ. ವಿಪರ್ಯ ಎಂಬುದು ಮಿಥ್ಯಾಜ್ಞಾನವೇ ಇಲ್ಲ ಅಂತ ಹೇಳಿದರೆ ಅನುಭವ ಸಿದ್ಧವಾಗಿದೆ, ಇಷ್ಟೋತ್ತರ ತಪ್ಪು ತಿಳ್ಕೊಂಡಿದ್ದೆ ಅಂತ ಹೇಳಿ ಅನುಭವ ಹೋಗಲಪ್ಪ, ನಿಮ್ಮ ಪ್ರಕಾರ ಶಕ್ತಿ ನೋಡಿದೆ ರಜತ ಇದೆ ಅಂತ ತಿಳ್ಕೊಂಡ್ರಿ, ಶಕ್ತಿಯಲ್ಲಿ ಹೊಳಪಿದೆ ರಜತಲ್ಲೂ ಹೊಳಪಿದೆ ಕಾಮನ್ ಫ್ಯಾಕ್ಟರ್ ಸರಿ ಅಂತ ಹೇಳೋದಾಗಿದ್ದರೆ ಅನುಭವ ಏನು ಮಾಡಬೇಕಾಗಿತ್ತು, ನಾ ತಪ್ಪು ತಿಳ್ಕೊಂಡೆ ಅಂತ ಹೇಳ್ತಿದ್ದಿಲ್ಲ. ಅದೇನು ಹೇಳುತ್ತೆ ಅನುಭವ ಶಕ್ತಿ, ನಮ್ಮ ಅನುಭವ ಏನಂತ ಹೇಳೋದು, ಅಯ್ಯೋ ಎಷ್ಟು ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೆ ನಾನು, ಹಗ್ಗ ಇದ್ದೇ ಇಲ್ಲ ಅಲ್ಲಿ, ಹಾವು ಇದ್ದೇ ಇಲ್ಲ, ಹಗ್ಗ ಹಾವು ಅಂತ ತಿಳ್ಕೊಂಡ್ಬಿಟ್ಟೆ. ಎಷ್ಟಿರುತ್ತೆ, ಎಷ್ಟು ತಪ್ಪು ತಿಳ್ಕೊಂಡೆ ಅಂತ ಹೇಳುತ್ತದ, ಎಷ್ಟು ತಪ್ಪು ತಿಳ್ಕೊಂಡೆ ಹೇಳುತ್ತೆ, ಪೂರ್ತಿ ತಪ್ಪು ತಿಳ್ಕೊಂಡೆ ಅಂತ ಹೇಳುತ್ತೆ. ಇವ್ರ ಪ್ರಕಾರ ಸ್ವಲ್ಪ ತಪ್ಪು ತಿಳ್ಕೊಂಡೆ ಅಂತ ಹೇಳಿದ್ರೆ ಎಷ್ಟು ಹೇಳುತ್ತದ, ಪೂರ್ತಿ ತಪ್ಪು ತಿಳ್ಕೊಂಡೆ ಅಂತ ಹೇಳೋದು, ಅದ್ಯಾವುದೂ ಸರಿಯಲ್ಲ. ತದ ಅನುಭವ ಅಭಾವ ಇತ್ಯುಕ್ತೆ ಅನುಭವ ಸ್ಮೃತಿಶ್ಚ ನಾಸ್ತಿ ಇತ್ಯುಕ್ತೆ ಕಿಮುತ್ತರ. ಅದ್ರ ಅನುಭವ ಆಗೋದಿಲ್ಲ ಅಂತ ಹೇಳಿದರೆ ಅನುಭವ ಏನೂ ಇಲ್ಲ, ಸ್ಮೃತಿನೂ ಇಲ್ಲ, ಯಾವುದಿಲ್ಲ ಅಂದ್ಬಿಡ್ತೀವಿ, ಏನಪ್ಪ ಮಾಡ್ತೀವಿ ಅದಕ್ಕೀಗ. ಅನುಭವ ಒಪ್ತಿ ಶ್ರುತಿ ಒಪ್ಪೋದಿಲ್ಲ, ಶ್ರುತಿ ಒಪ್ತಿ ಅನುಭವ ಒಪ್ಪೋದಿಲ್ಲ, ಶ್ರುತಿ ಒಪ್ತಿ ಅನುಭವ ಹೇಳುತ್ತೆ, ಶ್ರುತಿ ಭಿನ್ನಂ ಜ್ಞಾನಂ ಅನುಭವ ಅಂತ ಹೇಳುತ್ತೆ. ಒಂದು ಯಾವ್ದಾರೊಂದು ಒಪ್ಪದೆ ಹೋದರೆ ನೀನು ಪ್ರೂವ್ ಮಾಡೋದಕ್ಕೆ ಯಾವುದೇ ಇರೋದಿಲ್ಲ, ಅದರಿಂದಾಗೇನೆ ಅದ್ಯಾವುದೂ ಸರಿಯಲ್ಲ ಅಂತ ಹೇಳಿ ಅದನ್ನು ಖಂಡನೆ ಮಾಡಿದರು. ಅದು ಕೊನೆಯ ಘಟ್ಟಕ್ಕೆ ಬರ್ತಾರೆ. ಒಟ್ಟು ಇಲ್ಲಿಂದ ಶುರುವಾಯಿತು ಈಗಿದು, ಯಥಾರ್ಥಂ ಪ್ರಮಾಣಂ ತದ್ವಿವಿಧಂ ಕೇವಲ ಪ್ರಮಾಣ ಅನುಪ್ರಮಾಣ, ಎಲ್ಲ ಮನೆಯಲ್ಲಿ ಬರ್ಕೊಂಡ್ಬಿಡ್ಬೇಕನ್ನೆಲ್ಲ. ಕೇವಲ ಪ್ರಮಾಣ ಅನುಪ್ರಮಾಣ, ಕೇವಲ ಪ್ರಮಾಣ ಇದೆ ಎಷ್ಟು ವಿಧ, ನಾಲ್ಕು ವಿಧ. ಏನಂತ, ಈಶಾ ಲಕ್ಷ್ಮಿ ಯೋಗಿ ಅಯೋಗಿ ಭೇದೇನ. ಆಮೇಲೆ ಅನುಪ್ರಮಾಣ ಅಂದರೆ ಯಾವುದು, ಅದೆಷ್ಟು ವಿಧ, ಮೂರು ವಿಧ. ಯಾವುದು, ಪ್ರತ್ಯಕ್ಷ ಎಷ್ಟು ವಿಧ, ಪ್ರತ್ಯಕ್ಷ ಎಷ್ಟು ವಿಧ, ಸಪ್ತವಿಧಂ. ಸಾಕ್ಷಿ ಷಡೀಂದ್ರಿಯ ಭೇದೇನ, ಸಾಕ್ಷಿ ಅಂತಃಕರಣ, ಆಮೇಲೆ ಐದು ಜ್ಞಾನೇಂದ್ರಿಯ. ಅಂತಃಕರಣ ಅಂದ್ರೆ ಮನಸ್ಸಂದ್ರೂ ಒಂದೇ, ಅಟ್ಟ ಏಳಾಯಿತು. ಆಮೇಲೆ ಅನುಮಾನ ಎಷ್ಟು ವಿಧ, ಅನುಮಾನ ಎಷ್ಟು ವಿಧ, ಆಮೇಲೆ ಅನುಮಾನ ಅಂದ್ರೆ ಏನು ಫಸ್ಟು, ಅದ್ರ ಬಗ್ಗೆ ಅನುಮಾನ ಇರಬಾರ್ದು. ಅನುಮಾನ ಅಂದ್ರೆ ಏನು, ನಿರ್ದೋಷ ನಿರ್ದೋಷೋಪತ್ತಿ ಅನುಮಾನಂ. ಪ್ರತ್ಯಕ್ಷ ಅಂದ್ರೇನು, ನಿರ್ದೋಷ ಅರ್ಥೇಂದ್ರಿಯ ಸನ್ನಿಕರ್ಷ ಪ್ರತ್ಯಕ್ಷಂ. ಆಗಮ ಅಂದ್ರೇನು, ನಿರ್ದೋಷ ಶಬ್ದ ಆಗಮ. ಅವೆಲ್ಲ ತಲೆ ಇದ್ಬಿಟ್ರೆ ಸಂಸ್ಕೃತ ಬಂದಾಗಾಯ್ತು, ವಿಷಯನೂ ಗೊತ್ತಾದಾಗಾಯ್ತು, ಗೊತ್ತಾಯ್ತಾ. ಆಮೇಲೆ ಫಸ್ಟ್ ಅನುಮಾನ ಎಷ್ಟು ವಿಧ, ಈಗ ಏನಂತ ಹೇಳಿದ್ರು, ಸಾಧನ ಅನುಮಾನ, ದೂಷಣ ಅನುಮಾನ, ಆಮೇಲೆ ಕಾರ್ಯಾನುಮಾನ, ಕಾರಣ ಅನುಮಾನ, ಅಕಾರ್ಯ ಕಾರಣ ಅನುಮಾನ, ಆಮೇಲೆ ದುಷ್ಟಾನುಮಾನ, ಸಾಮಾನ್ಯತೋ ದುಷ್ಟಾನುಮಾನ. ಅಲ್ಲೇ ಬರ್ಕೊಂಡ್ಬಿಡಿ, ಹಾಗೆ ಬರ್ಕೊಂಡ್ಬಿಟ್ರೆ ಮನೆ ಜ್ಞಾಪಕ ಇರುತ್ತೆ, ಕೇಳಿದಾಗ ಅಷ್ಟೇ ಬಂದರೆ ಉಪಯೋಗಿಲ್ಲ. ದುಷ್ಟಾನುಮಾನ, ಸಾಮಾನ್ಯ ದುಷ್ಟಾನುಮಾನ, ಆಮೇಲೆ ಆಯ್ತಲ್ಲ ಸಾಧನ ಅನುಮಾನ, ದೂಷಣ ಅನುಮಾನ ಅಂತ ಅದೇ ಆಯ್ತು. ತರ್ಕ ಯಾವುದ್ರಲ್ಲಿ ಸೇರಿಸ್ತಾರೆ, ಯಾವ ಅನುಮಾನದಲ್ಲಿ, ದೂಷಣ ಅನುಮಾನದಲ್ಲಿ ಸೇರಿಸ್ತಾರೆ, ಅವೆಲ್ಲ ತಿಳ್ಕೊಂಡಿರ್ಬೇಕು. ಆಗಮ ಎಷ್ಟು ವಿಧ, ಆಗಮ ಎಷ್ಟು ವಿಧ, ಎರಡು ವಿಧ. ಏನಂತ, ನಿತ್ಯ ಮತ್ತು ಅನಿತ್ಯ ಅಂತೇಳಿ. ನಿತ್ಯವಾದ ಆಗಮ ಯಾವುದು, ವೇದಗಳು, ಪುರಾಣಾದಿಗಳೆಲ್ಲ ಏನವು, ಅನಿತ್ಯ ಆಗಮಗಳು. ಆಮೇಲೆ ಇನ್ನೊಂದು ಹೇಳಿದ್ರು ಅದಕ್ಕೆ, ಅನುಮಾನ ದೋಷಗಳು, ಪ್ರತ್ಯಕ್ಷ ದೋಷಗಳು ಯಾವ್ಯಾವುದು, ಪ್ರತ್ಯಕ್ಷ ದೋಷಗಳು ಯಾವುದು ಅಂತ ಕೇಳಿ ಹೇಳಬೇಕು. ಅದಕ್ಕೆ ಕಾಚ ಕಾಬಲಾದಯ, ಕ್ಯಾಟರಾಕ್ಟ್ ಬರೋದು, ಕಾಬಾಲೆ ರೋಗ ಬರೋದು, ಅದೇ ರೀತಿ ಕಿವಿ ಕೇಳಿಸ್ತಾ ಇರೋದು, ಮೊದಲೆಲ್ಲ ಶುರುವಾಗುತ್ತೆ ಪ್ರತ್ಯಕ್ಷ. ಆದ್ದರಿಂದ ದೋಷ ಇರಬಾರ್ದು ಇಂದ್ರಿಯಗಳಿಗೆ, ದೋಷ ಇರಬಾರ್ದು ಅರ್ಥಗಳಿಗೆ. ಅರ್ಥಗಳಿಗೆ ದೋಷ ಇರಬಾರ್ದು ಅಂದ್ರೆ ಏನು, ಇಂದ್ರಿಯ ದೋಷ ಇರಬಾರ್ದು, ಅರ್ಥಗಳಿಗೆ ದೋಷ ಇರಬಾರ್ದು ಅಂದ್ರೆ ಏನು, ಭಾರಿ ದೂರ ಇದೆ ಈ ಚಂದ್ರ ಕಾಣುತ್ತಾನೆ, ಅದು ಇಷ್ಟೇ ಎಷ್ಟು ಕಾಣಿಸ್ತಾನೆ, ಗೊತ್ತಾಯ್ತಾ, ಸಾವಿರಾರು ಕಿಲೋಮೀಟರ್ ಚಂದ್ರ ಎಷ್ಟು ಕಾಣಿಸ್ತಾನೆ, ಇಷ್ಟೇ ಎಷ್ಟು ಕಾಣಿಸ್ತಾನೆ. ಯಾತಕ್ಕದು ದೂರ ಇರೋದು, ನಾವು ಕಣ್ಣಿಗೆ ಹಚ್ಚಿಕೊಂಡು ಕಾಡಿಗೆ ಆತ ಕಾಣೋದಿಲ್ಲ, ಪ್ರತ್ಯಕ್ಷನೇ ಯಾಕೆ ಕಾಣೋದಿಲ್ಲ, ಅತಿ ಸಾಮೀಪ್ಯ ಇದೆ. ಆಮೇಲೆ ಅಕ್ಕಿಯಲ್ಲಿ ಬಿಳಿ ಕಲ್ಲು ಸೇರಿಸಿಬಿಟ್ರೆ ಯಾಕೆ ಕಾಣೋದಿಲ್ಲ, ಉದ್ದಿನಬೇಳೆ ಹೆಸರುಬೇಳೆ ಸೇರಿಸಿಬಿಟ್ರೆ ಯಾಕೆ ಕಾಣೋದಿಲ್ಲ, ಉದ್ದಿನಬೇಳೆ ಹೆಸರುಬೇಳೆ ಯಾಕೆ ಬೇರೆ ಅನ್ನೋದು ಕಷ್ಟ. ಸಮಾನ ದ್ರವ್ಯಾಭಿಘಾತ ಅಂತ ಕರೀತಾರೆ, ಸಮಾನ ದ್ರವ್ಯಾಭಿಘಾತ. ಹಾಲಲ್ಲಿ ನೀರು ಸೇರಿಸಿದಾಗ ಯಾಕೆ ಗೊತ್ತಾಗಲ್ಲ ಕಷ್ಟ ನಮಗೆ, ಸಮಾನ ದ್ರವ್ಯಾಭಿಘಾತ, ಸಿಮಿಲಾರಿಟಿ ಅಂತ ಗೊತ್ತಾಗೋದಿಲ್ಲ. ಇದೆಲ್ಲ ಯೋಚನೆ ಮಾಡ್ತಾ ಹೋದರೆ ಆ ದೋಷಗಳು ಇಲ್ಲದೆ ಹೋದಾಗ ಇಂದ್ರಿಯ ಮತ್ತು ಅರ್ಥಗಳ ಸನ್ನಿಕರ್ಷ ಯಾವುದಕ್ಕೆ ಕಾರಣ ಆಗುತ್ತೆ, ಸರಿಯಾದ ಪ್ರತ್ಯಕ್ಷ ಜ್ಞಾನಕ್ಕೆ ಕಾರಣ ಆಗುತ್ತೆ. ಅದೇ ರೀತಿ ಉಪಪತ್ತಿ ಲಿಂಗ, ಆಮೇಲೆ ವ್ಯಾಪ್ಯ, ಇವೆಲ್ಲ ಏನಿವು, ಅನುಮಾನದ ಪರ್ಯಾಯ ಪದಗಳು. ಉಪಪತ್ತಿ, ವ್ಯಾಪ್ಯ, ಲಿಂಗ ಇತ್ಯಾದಿಗಳೆಲ್ಲ ಅನುಮಾನದ ಬರೋ ಜ್ಞಾನಕ್ಕೆ ಏನಂತ ಕರೀತಾರೆ, ಅನುಮಿತಿ. ಅನುಮಾನದ ಜ್ಞಾನ ಬಂದ ಅನುಮಿತಿ. ಆಗಮ ಜನ ಜ್ಞಾನ ಆಗಮನೆ, ಆಗಮ ಆಗಮ ಅಂತ ಯಾತ ಕರೀತಾರೆ, ಆ ಸಮ್ಯಕ್ ಅರ್ಥಾನ್ ಗಮಯತಿ ಇತಿ ಆಗಮ, ಸರಿಯಾಗಿ ವಿಷಯಗಳನ್ನು ತಿಳ್ಕೊಡ್ತಕ್ಕಂಥದ್ದು ಅಂತ ಹೇಳಿ. ಪ್ರತ್ಯಕ್ಷ ಲಿಮಿಟೇಷನ್ ಏನು, ಪ್ರತ್ಯಕ್ಷಕ್ಕೆ ಪ್ರತ್ಯಕ್ಷ ಲಿಮಿಟೇಷನ್ ಹೇಳಬೇಕೇನೋ, ಮೊದಲನೇದಾಗಿ ವರ್ತಮಾನ ಆಗಿರ್ಬೇಕದು. ಇಲ್ಲದೆ ಹೋದರೆ ಕಾಣೋ ಹಿಂದಿನ ಕಾಣೋ ಶಕ್ತಿನೂ ಪ್ರತ್ಯಕ್ಷಕ್ಕಿಲ್ಲ, ಮುಂದಿನ ಕಾಣೋ ಶಕ್ತಿನೂ ಅದಕ್ಕಿಲ್ಲ, ಗೊತ್ತಾಯ್ತಾ? ಸೊ ವರ್ತಮಾನ ಆಗಬೇಕು. ಮತ್ತೆಲ್ಲ ತಿಳ್ಕೊಳಕ್ಕಾಗತ್ತಾ? ಇಲ್ಲ, ಗತಿಭಯ. ಎಲ್ಲ ತಿಳ್ಕೊಳಕ್ಕಾಗೋದಿಲ್ಲ, ಈಗಿರಬೇಕು, ಎಲ್ಲ ಆಗಬಾರ್ದು. ಅದು ಮಾತ್ರ ತಿಳ್ಕೊಳ್ಳೋ ಶಕ್ತಿ ಎಷ್ಟಕ್ಕಿದೆ ಪ್ರತ್ಯಕ್ಷ. ಅನುಮಾನಕ್ಕೆ ಏನಾಗುತ್ತೆ? ಅನುಮಾನಕ್ಕೆ ಲಿಂಗ ಜ್ಞಾನದಿಂದ ಯಾವ ಜ್ಞಾನ ಬರುತ್ತೆ? ಲಿಂಗಿ ಜ್ಞಾನ ಬರುತ್ತೆ. ಲಿಂಗ ಲಿಂಗಿ, ಲಿಂಗ ಅಂದರೆ ಯಾವುದು? ಧೂಮ. ಲಿಂಗಿ ಅಂದರೆ ಯಾವುದು? ಬೆಂಕಿ. ಲಿಂಗ ಲಿಂಗಿ, ಸಾಧ್ಯ ಸಾಧನ, ಗೊತ್ತಾಯ್ತಾ? ವ್ಯಾಪ್ಯ ವ್ಯಾಪಕ, ಇವೆಲ್ಲ ಸಿನಾನಿಯಮ್ಸ್ ಅವಕ್ಕೆಲ್ಲ ಕೂಡ. ವ್ಯಾಪ್ಯ ಅಂದ್ರೆ ಏನು? ವ್ಯಾಪ್ಯ ಅಂದರೆ ಧೂಮ. ಧೂಮ ಇದು ಕೊಟ್ಟ ಏನದು? ಲಿಂಗ. ಲಿಂಗ ಅದು ಬನ್ನಿ ಎಂಬುದು ಏನದು? ಲಿಂಗಿ. ಈ ರೀತಿ ಎಲ್ಲ ಸರಿಯಾಗಿ ತಿಳ್ಕೊಟ್ಟಿದ್ರೆ ಯಾವ್ಯಾವ ಜ್ಞಾನ ಇಲ್ಲ ಬರುತ್ತೆ ಅಂತ ತಲೆ ಕರೆಕ್ಟಾಗಿ ಮುಂದೆ ಎಲ್ಲ ಗ್ರಂಥನ ಅರ್ಥ ಆಗುತ್ತೆ, ಇಲ್ಲ ಅರ್ಥ ಆಗೋದಿಲ್ಲ. ಆಮೇಲೆ ಲಿಂಗ ಅಂತ ಹೇಳಿದರೆ ಇಲ್ಲ, ಧರ್ಮ ಅಂದ್ರೇನು? ಎನಿ ಪ್ರಾಪರ್ಟಿ ಇಸ್ ಧರ್ಮ. ಲಿಂಗ ಅಂದ್ರೇನು? ಅಸಾಧಾರಣ ಲಕ್ಷಣ ಆಗಬೇಕು, ಅಸಾಧಾರಣವಾದ ಲಿಂಗ ಅಂತ. ಇದರಿಂದ ಪ್ರೂವ್ ಆಗಲೇಬೇಕದು. ಧೂಮ ಇದ್ಮೇಲೆ ಏನಿರಬೇಕದು? ಬನ್ನಿ ಇರಲೇಬೇಕು, ಅದು ಲಿಂಗ. ಬರೀ ಬೇರೆ ಬರೀ ಬಿಳಿಯಾಗಿರಬೇಕೆ, ಮಂಜಿಗೂ ಇದೆ, ಬರೀ ಬಿಳಿಯಾಗಿರಬೇಕು ಸಾಲದು, ಅಸಾಧಾರಣ ಧರ್ಮ ಆಗುತ್ತೆ, ಅವಾಗ ಸರಿ ಹೋಗುತ್ತೆ. ಆಮೇಲೆ ಜ್ಞಾನ ಎಷ್ಟು ವಿಧ? ಅದೇ ಅದಕ್ಕೆ ಹೇಳಿದ್ದೆ, ಅದು ಯಾವುದು ಲಿಂಗ ಅಲ್ಲ. ಈಗ ಧೂಮ ತಿರುಗಳು ಅಗ್ನಿ ಲಿಂಗ ಅಲ್ಲ, ವ್ಯಾಪ್ತಿ ಇಲ್ಲ ಅದಕ್ಕೆ. ಆದರೆ ಅಗ್ನಿ ತಿರುಗಳು ಧೂಮ ಲಿಂಗ, ಧೂಮ ತಿರುಗಳು ಅಗ್ನಿ ಲಿಂಗ ಅಲ್ಲ. ಹಿಂದೆ ಹೇಳಿದೆ ಅದನ್ನ. ಯಾಕೆ ಅದಕ್ಕೆ ಯಾವ ಕಾರಣದಿಂದ ಬಂದಿತ್ತಲ್ಲಿ ಅಗ್ನಿ ಧೂಮ? ಆರ್ದೇಂದ್ರ ಸಂಯೋಗ, ಹಸಿ ಕಟ್ಟಿಗಿಂದ ಬಂದಿತ್ತಷ್ಟೇ, ಹಸಿ ಸೌದಿಯಿಂದ ಬಂದಿತ್ತು, ಅದಿಲ್ಲ ಹೊರ ಬರೋದಿಲ್ಲ. ತೀರ್ಫರ್ ಅದು ಒಪ್ಪೋದಿಲ್ಲ. ಅವರ ಎರಡು ಕೂಡ ಲಿಂಗ ಲಿಂಗಿ ಆಗ್ಬೋದು, ನಿಯಮ ಇಲ್ಲ, ಕೆಲವಾಗ್ಬೋದು ಅಷ್ಟೇ. ಸ್ವಾತಂತ್ರ್ಯ ಸರ್ವೋತ್ತಮತ್ವ ಎರಡು ಏನಾಗಿದೆ? ಎಲ್ಲೆಲ್ಲಿ ಸ್ವಾತಂತ್ರ್ಯ ಇರುತ್ತೋ ಅಲ್ಲಿ ಏನಿರುತ್ತೆ? ಸರ್ವೋತ್ತಮತ್ವ. ಎಲ್ಲಿ ಸರ್ವೋತ್ತಮತ್ವ ಇದೆಯೋ ಅಲ್ಲಿ ಸ್ವಾತಂತ್ರ್ಯ ಇರುತ್ತೆ, ಅವಾಗ 100% ಗ್ಯಾರಂಟಿ. ಅದು ಒಂದೊಬ್ಬ ಒಪ್ಕೊಳ್ಳಬೇಕಂತ. ಇವತ್ತು ಪ್ರಕೃತಿ ಸರ್ವೋತ್ತಮ ಯಾತಕ್ಕಲ್ಲ ಅಂತ ಕೇಳಿದರೆ ಅದೇನಲ್ಲ, ಸ್ವತಂತ್ರ ಅಲ್ಲ. ವಿಷ್ಣು ಯಾತಕ್ಕೆ ಸರ್ವೋತ್ತಮನಾಗದೇ ಇರೋಕ್ಕೆ ಸಾಧ್ಯ ಇಲ್ಲ, ಸ್ವತಂತ್ರನಾಗಿದ್ದಾನೆ. ಆದ್ದರಿಂದ ಇದೆಲ್ಲ ತಿಳ್ಕೊಂಡ್ಬಿಟ್ರೆ ಕರೆಕ್ಟಾಗಿ ಅರ್ಥ ಮಾಡೋಕ್ಕೆ ಬರೋದು. ಯಾವುದೇ ಒಂದು ವಿಷಯನ ಭಾಳ ಸುಲಭ ತಿಳಿದಕ್ಕೆ ಸಾಧ್ಯ. ಆಮೇಲೆ ಅದಕ್ಕೆ ಮುಂದೆ ಬಂದರೆ ಮುಂದೆ ಹೇಳ್ತಾರೆ. ಈಗ ಇಷ್ಟೆಲ್ಲ ತಿಳ್ಕೊಂಡ ಮೇಲೆ ಅನುಮಾನ ದೋಷಗಳೆಷ್ಟು ಯಾವ್ಯಾವುದು? ವಿರೋಧ ಅಸಂಗತಿ ನ್ಯೂನ ಅಧಿಕ, ಅದೆಲ್ಲ ನೆನ್ಪಿಟ್ಕೊಳ್ಬೇಕು. ಆಮೇಲೆ ನಿಗ್ರಹ ಸ್ಥಾನ ಅಂದ್ರೆ ಏನು? ನಿಗ್ರಹ ಸ್ಥಾನ ಅಂದ್ರೆ ಏನು? ವಾದಿಗಳ ಪ್ರತಿವಾದಿಯನ್ನ ಸೋಲಿಸಲಿಕ್ಕೆ ಮುಖ್ಯವಾಗಿ ಕಾರಣ ಯಾವುದಾಗುತ್ತೋ ಅದನ್ನೆಂತ ಕರೀತಾರೆ? ನಿಗ್ರಹ ಸ್ಥಾನ ಅಂತ ಕರೀತಾರೆ. ನಿಗ್ರಹಕ್ಕೆ ಅವಕಾಶ ಕೊಡತಕ್ಕಂಥ ಒಂದು ಜಾಗ ಅಂತ ಅರ್ಥ. ಸ್ಥಾನ ಅಂದ್ರೆ ಜಾಗ, ನಿಗ್ರಹಕ್ಕೆ ಅವಸ್ಥಾನ ಕೊಡ್ತಕ್ಕಂಥ. ಔಟ್ ಆಗೋ ವೆರೈಟಿ ಎಷ್ಟಂತಾರಲ್ಲ, ಹಾಗೆ ಔಟ್ ಎಷ್ಟೇ ರೇಟಿಲ್ಲಿ ಆಗ್ಬೋದು ಗೊತ್ತಲ್ಲ ನಮಗೆ, ಅಷ್ಟು ವೆರೈಟಿ ನಿಗ್ರಹ ಬರ್ಬೋದು. ಅಷ್ಟು ಬೇರೆ ಬರೀ ಕಾರ್ಟೂನ್ ಬೋರ್ಡ್ ಆಗಬೇಕು ಅಂತ ಏನಿಲ್ಲ. ಏನಾಗ್ಬೋದು? ಏನು ಬೇಕು? ಬೋರ್ಡ್ ಆಗ್ಬೋದು, ಇದಾಗ್ಬೋದು, ದೂರದಿಂದ ಕ್ಯಾಚ್ ಆಗ್ಬೋದು, ಹಿಟ್ ವಿಕೆಟ್ ಆಗ್ಬೋದು, ಎಷ್ಟೋ ವೆರೈಟಿಗಳಿವೆ. ಹೋಗ್ತಾರೆ. ಅದೇ ನಿಗ್ರಹ ಸ್ಥಾನ ಎಷ್ಟಿದೆ ಈಗ? 6 ಇನ್ನು ಜಾಸ್ತಿ ಹೇಳ್ತಾನೆ. ಅದಕ್ಕೆ ಏನು ಹೇಳ್ಬೇಕಾಗ? ಇದರಲ್ಲೇ ಸೇರಿಸ್ತೇವೆ. 24 ಹೇಳ್ತಾನೆ, ಕೆಲವು ಬಿಟ್ಟು ಬಿಡ್ತಾನೆ ಅದರೊಳಗೆ. 6 ಹೇಳಿದ್ದು ಎಷ್ಟು ಪರ್ಫೆಕ್ಟ್ ಆಗಿದೆಯೋ, ಅವ್ರು 24 ಹೇಳಿದ್ರು ಅಷ್ಟು ಪರ್ಫೆಕ್ಟ್ ಇಲ್ಲ, ಕೆಲವು ಬಿಟ್ಟೋಗಿ ಬಿಟ್ಟಿದೆ ಅದರೊಳಗೆ. ಅದು ಎಲ್ಲ ಇದರೊಳಗೆ ಸೇರಿ, ಅವ್ರು ಹೇಳೋದೆಲ್ಲ ಇದರಲ್ಲಿ ಸೇರಿಸ್ತೇವೆ. ನಾವು ಹೇಳಿದ್ರು ಹೇಳಿಲ್ಲ ಈ ಮತ್ತೆ. ಅದಕ್ಕೇನಂತ ಕರೀತಾರೆ? ಅದು ನ್ಯೂನ. ಇಷ್ಟೆಲ್ಲ ಮಾಡಿದ್ರು ಕೂಡ ಕಡಿಮೆ ಆಯಿತು, ಆದ್ದರಿಂದ ನ್ಯೂನ. ಮತ್ತು ಅನ್ನೇ ಸರಿ ಹೆಚ್ಚು ಮಾಡಿದಾದ್ರಿಂದ ಅಧಿಕ. ಇದೆಲ್ಲ ದೋಷಗಳನ್ನ ಹೇಳಬೇಕು ಅವ್ರಿಗೆ. ಆ ದೋಷಗಳು ಅವ್ರ ವಿಭಾಗದಲ್ಲೇ ದೋಷ ಇದೆ ಅಂತ ತಿಳಿಸ್ಬೇಕು. ಆಮೇಲೆ ಅದರಲ್ಲಿ ಜಾತಿ ಅಂತ ಬರುತ್ತೆ ವಿಷಯ ಬೇಡ. ಇಷ್ಟೆಲ್ಲ ಆಗಿ ಒಂದು ಘಟ್ಟಕ್ಕೆ ಬಂದಮೇಲೆ ಉಳಿದವ್ರ ಪ್ರಮಾಣ ಲಕ್ಷಣ ಏನು ಹೇಳ್ತಾರೆ ಅಂತ ಹೇಳಿ. ನಾವೆಲ್ಲ ಪ್ರಮಾಣ ಲಕ್ಷಣ ಹೇಳಿದ ಮೇಲೆ ಏನಂತ ಹೇಳ್ತಾರೆ ಅಂತ ಕೇಳಿದರೆ ಏನು ಉತ್ತರ ಕೊಟ್ಟರೋದಕ್ಕೆ? ಪ್ರಭಾ ಸಾಧನ ಅಂತ ಕೆಲವರು, ಅನುಭವ ಸಾಧನ ಅಂತ ಕೆಲವರು, ಅದೇ ರೀತಿಯಲ್ಲಿ ಇನ್ನೂ ಕೆಲವರು ಹೇಳ್ತಾ ಬಂದು ಸ್ಮೃತಿ ಪ್ರಮಾಣ ಅಲ್ಲ ಅಂತ ಕೆಲವರು, ಅವೆಲ್ಲವಾದ ಸರಿ ಇಲ್ಲ ಅಂತ ಖಂಡನೆ ಮಾಡಿಬಿಟ್ರು. ಇನ್ನೂ ಕೆಲವರು ಏನು ಮಾಡಿಬಿಟ್ರು? ಪ್ರಮಾಣ ಮೂರೇ ಎಲ್ಲ ಇನ್ನೂ ಜಾಸ್ತಿ ಇದೆ ಶುರು ಮಾಡಿದ್ರು. ಉಪಪತ್ತಿ ಯಾವುದಿದೆ ಈಗ? ಅರ್ಥಾಪತ್ತಿ ಇದೆ, ಪರಿಶೇಷ ಇದೆ, ಉಪಮಾ ಇದೆ, ಸಂಭವ ಇದೆ, ಇವೆಲ್ಲ ಇದೆ, ಉಪಲಬ್ಧಿ ಇದೆ, ಅನುಪಲಬ್ಧಿ ಇದೆ, ಏನೇನು ಹೇಳ್ತಾರೆ? ಅದಕ್ಕೆ ಏನು ಹೇಳ್ತೀನಿ? ಅವಾಗ ಈ ಮೂರಲ್ಲಿ ಸೇರುತ್ತವೆ, ಮೂರಲ್ಲೇ ಸೇರುತ್ತೆ. ಆದ್ರಿಂದ ಹೆಚ್ಚು ಹೇಳಬೇಕಾದ ಕಾರಣ ಇಲ್ಲ. ಆ ಪ್ರಮಾಣ ಅಂತ ಒಪ್ತೇವೆ, ಒಪ್ಪೋದಿಲ್ಲ ಅಂತ ಏನಲ್ಲ, ಆದರೆ ಯಾವುದ್ರಲ್ಲಿ ಸೇರುತ್ತದೋ ಮೂರಲ್ಲೇ ಸೇರುತ್ತೆ. ಇಷ್ಟೆಲ್ಲ ತಿಳ್ಕೊಂಡ್ಮೇಲೆ ಯಾವ ಸಮಸ್ಯೆನೂ ಬರಲಿಲ್ಲ. ಅಲ್ಲಿ ಯಾವುದಕ್ಕೆ ಫೌಂಡೇಶನ್ ಇದೆ? ಮುಂದೆ ಯಾವುದೇ ಶಾಸ್ತ್ರವನ್ನು ಅರ್ಥ ಮಾಡ್ಕೋಬೇಕಾರೆ ಏನು ಬೇಕಿದೋ, ನಾವು ತಿಳ್ಕೊಳ್ಳೋದಕ್ಕೂ ಬೇಕು, ಇನ್ನೊಬ್ರು ಹೇಳೋದಕ್ಕೂ ಬೇಕಿದೆ. ನಾವು ತಿಳ್ಕೊಳ್ಬೇಕಾದ್ರೂ ಗೊತ್ತಿರಬೇಕು, ನಮಗೆ ಕಣ್ಣಿಗೆ ಕಾಣಿಸುತ್ತೆ, ಇನ್ನೊಬ್ಬರಿಗೆ ತೋರಿಸ್ಬೇಕಾದ್ರೆ ನೋಡು ಅಂತ ಹೇಳ್ತೇವೆ. ನಾವೇ ನಮ್ಮ ಕಣ್ಣಿಗೆ ಕಂಡಿದ್ದು ಇನ್ನೊಬ್ರು ಏನು ಮಾಡ್ತೇವೆ? ನಾವೀಗ ಇಲ್ಲ ಅಂತಾನಪ್ಪ, ನೋಡು ತೋರಿಸ್ತೇವೆ. ಸೊ ನಾವು ಒಪ್ಪಿಕೊಳ್ಳೋಕ್ಕೂ ಅನುಕೂಲ ಆಯಿತು, ಇನ್ನು ಒಪ್ಪಿಸ್ಲಿಕ್ಕೂ ಅನುಕೂಲ ಆಯಿತು. ಶಬ್ದ ಕೇಳು ಅಂತ ಹೇಳ್ತೇವೆ. ಅದೇ ರೀತಿಯಲ್ಲಿ ಶಾಸ್ತ್ರಗ್ರಂಥ ಬಂದಾಗ ನೋಡಿ ಪ್ರಮಾಣದ ಗೊತ್ತಾಗುತ್ತೆ ಅಂತ ಹೇಳಿದ್ರು. ಅವಾಗ ಕ್ಲಿಯರ್ ಆಗಿ ಜ್ಞಾನ ಬರೋದು. ಇಷ್ಟು ನೆನ್ಪಿಟ್ಕೊಂಡ್ರೆ ಅದೇನಾಯ್ತು ಇಲ್ಲಿಗೆ? ಪ್ರಮಾಣ ಲಕ್ಷಣ ತಿಳ್ಕೊಂಡಂತೆ ಲೆಕ್ಕ. ಕೊನೆಗೆ ಹೇಳ್ತಾರೆ, ಸ್ವಸಿದ್ಧೈಹಿ ಸಾಧನಂ ಪರಸಿದ್ಧೈಹಿ ದೂಷಣಂ. ಸ್ವಸಿದ್ಧೈಹಿ ಸಾಧನಂ ಪರಸಿದ್ಧೈಹಿ ದೂಷಣಂ. ಯಾವಾಗಲೂ ಸಾಧನ ಮಾಡಬೇಕಾದ್ರೆ ನಾವು ಒಪ್ಪಿಕೊಂಡಿರ್ತಕ್ಕಂಥ ಪ್ರಮಾಣಗಳನ್ನು ಕೊಟ್ಟು ಒಂದು ವಿಷಯವನ್ನು ಸಾಧನ ಮಾಡಬೇಕು. ಗೊತ್ತಾಯ್ತಾ? ಪರಸಿದ್ಧೈ ದೂಷಣ, ಇನ್ನೊಬ್ಬರನ್ನ ಖಂಡನೆ ಮಾಡ್ಬೇಕಾದ್ರೆ ಅವನೊಪ್ಪಿದ ಮಾತಲ್ಲೇ ತಿರ್ಸ್ಬೇಕು ಅವನನ್ನು. ಅರ್ಥ ಆಯ್ತು? ನೋಡಪ್ಪ, ಹೇಗಡತಿ ಅವ್ರು ನಿನ್ನ ಪ್ರಕಾರನೇ ತಪ್ಪು ಅಂತ ಹೇಳುದು, ಅವಾಗ ಏನಾಗ್ತಾನೆ ಅವನು? ಈಜೇ ಡಿಫೀಟ್ ಆಗ್ತಾನೆ. ಅರ್ಥ ಆಯ್ತಾ? ಈಜೇ ಡಿಫೀಟ್ ಆಗ್ತದೆ. ರನ್ ಮಾಡ್ಬೇಕಾದ್ರೆ ಇವನು ಹೊಡಿಬೇಕು, ಔಟ್ ಮಾಡ್ಬೇಕಾದ್ರೆ ಇವ್ರು ಹಿಡಿಬೇಕು, ಅವನ ಔಟ್ ಮಾಡ ಇವನು ಹಿಡಿದು ಔಟ್ ಮಾಡ್ಬೇಕು ಅವ್ರು. ಅದು ಅವನ ಪ್ರಕಾರನೇ ಹಿಡಿಬೇಕು, ಯಾವ ಪ್ರಕಾರ ತೊಪ್ತಾನೆ ಆ ಪ್ರಕಾರ. ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ಮೇಲೆ ನೀವು ಬರೀ ಪ್ರತ್ಯಕ್ಷ ಅಂತ ಒಪ್ತೇ ಇಲ್ಲಣಪ್ಪ, ನಿನ್ನ ಪ್ರಕಾರ ವಿಚಾರ ಮಾಡಿ. ಪ್ರತ್ಯಕ್ಷ ಒಂದೇ ಒಪ್ತಿ, ಕಣ್ಣಿ ಕಾಣದಲ್ಲಿ ಒಪ್ತಲ್ಲ ಒಪ್ಪದಿಲ್ಲ ಹೋದಲ್ಲೋ, ನಿಮ್ಮ ಮುತ್ತಾತನ ಮುತ್ತಾತನ ತೋರಿಸ್ತಂದೀಗ ಏನ್ ಮಾಡ್ತಾನ ಅವನೀಗ? ಅವನಿಲ್ಲ ಅಂತ ಮತ್ತೆ ಇದ್ದ ಇಲ್ಲೇ ಇಲ್ಲ, ಇದ್ದೇ ಇಲ್ಲ ಅಂತ ಹೇಳಿದೆ. ಇಲ್ಲ ಇಲ್ಲ ಇದ್ದಿಲ್ಲ, ಈಗ ಕಾಣೋದಿಲ್ಲ ಅಂತ ಹೇಳಿದೆ. ಹೌದಲ್ಲ? ಸೊ ಇದ್ದಿದ್ದೆಲ್ಲ ಕಾಣಬೇಕು ಅಂತ ಆಗ್ಲಿಲ್ಲ. ಹೌದಲ್ಲ? ನಿನ್ನ ಪ್ರಕಾರ ವಾದ ಏನಿತ್ತು ಮೊದಲು? ಇದ್ದಿದ್ದು ಕಾಣಲೇಬೇಕು, ಇದ್ದಿದ್ದು ಕಾಣ್ತಾ ಇಲ್ವಲ್ಲ ಹಾಗಿದ್ರೆ ಈಗ. ಹಾ, ಒಪ್ಕೋಬೇಕು. ಹೌದು, ಇಲ್ಲ ಅಂತೇಳಿ. ಆದ್ರೆ ಇನ್ನೂ ಕೆಲವು ಸೂಕ್ಷ್ಮ ವಿಚಾರಗಳು, ವೈರಸ್ಗಳು ತೋರಿಸಿರೋಣಂತೆ. ಇಲ್ಲಿ ಕಣ್ಣಿ ಕಾಯತಕ್ಕೆ ಸೂಕ್ಷ್ಮ ಅಂತೆ ಅಷ್ಟೇ. ಇವರು ಅದಕ್ಕಿಂತ ಸೂಕ್ಷ್ಮ ಕಾಣೋದಿಲ್ಲ, ಅತಿ ಸೂಕ್ಷ್ಮವಾಗಿದ್ದರೆ ಕಾಣೋದಿಲ್ಲ ಅಂತ ಹೇಳಿದ ಮೇಲೆ ಅದು ಭಾರಿ ಸುಲಭ. ನಮ್ಗೆ ಕಾಣತಕ್ಕಂಥ ಜಿರಳೆ ಗಿರವೆ ಏನೇನಿವೆ, ಪರಬಾಣ ಏನಿವೆ, ಅದಕ್ಕಿಂತ ದೇವರು ಸೂಕ್ಷ್ಮ ಆದಮೇಲೆ ಕಾಣೋದಿಲ್ಲ. ಸೂಕ್ಷ್ಮತ್ವ ಅಂತ ಕಾಣೋದಿಲ್ಲ ಅಷ್ಟೇನೆ. ಒಂದು ವಸ್ತು ಕಾಣದೇ ಇರಬೇಕು, ಎರಡು ಕಾರಣ ಇರ್ಬೋದು. ಏನು ಇಲ್ಲದೆ ಇರೋದು ಒಂದು ಕಾರಣ, ಅಥವಾ ಸೂಕ್ಷ್ಮವಾಗಿರೋದು ಒಂದು ಕಾರಣ. ಹೌದು, ಅತಿ ಸೂಕ್ಷ್ಮ ದೇವರು ಕಾಣೋದಿಲ್ಲ, ಅದು ಇಲ್ಲ ಇಲ್ಲ ಅಂತ ಯಾಕೆ ಹೇಳ್ತಿದ್ರೆ ಆಗಮ ಇದೆ. ಆಗಮ ಒಪ್ಪೋದಿಲ್ಲ ಅಂತ ಹೇಳಿಬಿಟ್ರೆ ಸರಿ, ಮಾತಾಡಬಾರ್ದಾಗಿದ್ದು. ನೀನು ಮಾತಾಡಿದ್ರೆ ಆಗಮ ಒಪ್ಪಕಂತಾಗುತ್ತೆ. ಏನೋ ಒಂದು ಮಾತಾಡ್ತಿ, ಮಾತಾಡಿದ ತಕ್ಷಣ ಯಾವುದಕ್ಕ ಆಗಮ ಆಯ್ತು, ಮಾತಷ್ಟ. ಸೊ ನೀವು ಮಾತಾಡಬಾರ್ದಾಗಿದ್ರೆ ಮಾತಾಡಬಾರ್ದು, ಮಾತು ಕೇಳಬಾರ್ದು ಇನ್ನೊಬ್ರು. ಅರ್ಥ ಆಯ್ತಾ? ನೀವು ಬೈತೀವಿ, ನಾವೀಗ ಬೈತಿರ್ತೀವಿ, ಬೈಲಕ್ಕೆ ಬರ್ತಾರೆ. ಯಾಕೆ ಬೈತೀರಿ ನಮ್ಮನ್ನೀಗ? ನೀವು ಕೆಟ್ಟದಾಗ ಅಂದಿರಿ ಅಂತ ಕೇಳಿ, ಆಗಮ ಕಿವಿ ಬಿದ್ದಿರ್ತಾನೆ ಮಾತಾಡ್ತೀರ ಅಂದಿನ ಹೊತ್ತಾನೆ. ಹೊಗಳಿದ್ರೆ ಖುಷಿಯಾಗುತ್ತೆ ನನಗೆ. ಯಾತಕ್ಕೆ ಆಗಮ ಬೈದ ಸಿಟ್ಟು ಬರುತ್ತೆ? ಯಾತಕ್ಕೆ ಆಗಮ? ಆಗಮ ಪ್ರಮಾಣ ಇಲ್ಲ ಅಂದರೆ ವ್ಯವಹಾರ ಏನಾಗ್ತಿತ್ತು? ಪೂರ್ತಿ ಹಾಳಾಗೋಗ್ತಿತ್ತು. ಅವ್ನು ಮನೆಯಂತೂ ಮಾಡಿರ್ತಾನೋ, ಸೈಡ್ ಇಟ್ಕೊಂಡಿರ್ತಾನೋ ಒಂದು, ಅವೆಲ್ಲ ಏನದೆಲ್ಲ ಆಗಮ ಅದಷ್ಟೇ. ಸೈನ್ ಮಾಡಿಕೊಟ್ಟಿರ್ತಾರೆ ಅಷ್ಟೇ. ಮನೆ ಸೈಟು ಹೊತ್ಕೊಂಡು ಹೋಗೋದು, ಮನೆ ಹೊತ್ಕೊಂಡು ಹೋಗೋದು ಬೇರೆಯವ್ರಿಗೆ, ಅಲ್ಲೇ ಇರುತ್ತೆ ಸೈಟು ಅಥವಾ ಮನೆಗಳು. ಏನಾಗುತ್ತೆ ಅದೆಲ್ಲ? ಓನರ್ಶಿಪ್ ಚೇಂಜ್ ಆಗುತ್ತೆ ಅಷ್ಟೇ. ಅದು ಯಾವ್ದ್ರ ಬೇಸ್ ಮೇಲೆ ಚೇಂಜ್ ಆಯ್ತದ? ಆಗಮ ಅಷ್ಟೇ. ಇದೆಲ್ಲ ಯೋಚನೆ, ಟೈಮ್ ಟೇಬಲ್ ನೋಡ್ತೀವಿ. ಬಸ್ದು ಆಗಮ ಅದು, ನೀನು ಒಪ್ಪಬೇಕಲ್ಲ, ಆಗಲು ಸಿಕ್ಕಾಕೊಂಡ್ಬಿಡ್ತಾರೆ. ಅದಕ್ಕೆ ಯಾವಾಗಲೂ ಪರಸಿದ್ಧೈ ದೂಷಣ, ಸ್ವನ್ಯಾಯೈ ಸ್ವಸಿದ್ಧೈ ಸಾಧನ, ನಮ್ಮ ಪ್ರಕಾರ ಅಂತ ಹೇಳಿಬಿಟ್ಟು ಸರಿಯಾಗಿ ರೀತಿ ಆಧಾರಗಳನ್ನು ಕೊಟ್ಟು ಹೇಳಿದ್ರು. ಆಗ ನಮ್ಗೆ ಯಾವ ಸಮಸ್ಯೆನೂ ಬರೋದಿಲ್ಲ. ಅಥೋ ನ ದೂಷಣೆ ಅಪಸಿದ್ಧಾಂತಾದಿ. ಇನ್ನು ದೂಷಣ ಮಾಡಬೇಕಾದ್ರೆ ನೀ ದೇವ್ರ ಒಪ್ಪದಿಲ್ಲ ಹೋದಲ್ಲೋ, ದೇವ್ರ ಒಪ್ಪದೆ ಹೋಗಿಬಿಟ್ರೆ ನೀನೀಗ ಇರೋದಕ್ಕೆ ಸಾಧ್ಯ ಇಲ್ಲ ಅಂತೆ. ನೀನು ದೇವ್ರ ಒಪ್ಪದೆ ಹೋಗಿಬಿಟ್ರೆ ಅಂತ ಹೇಳ್ತೇವೆ. ದೇವ್ರ ನಾವು ಒಪ್ಕೊಂಡಿದ್ದೇವೆ, ನೀವು ಒಪ್ಪದೆ ಹೋಗಿಬಿಟ್ರೆ ಅಂತ ಹೇಳ್ತೇವೆ. ಏ, ಒಪ್ಪದೆ ಹೋಗಿಬಿಟ್ರೆ ಅಂತ ಹೇಗೆ ಹೇಳ್ತೀರಿ? ಒಪ್ಕೊಂಡಿದ್ದಿರಲ್ಲ ಅಂತ ಕೇಳಿದ್ರೆ ನಿನ್ನ ಪಟ್ಟಲೆ ಕೆಡ್ತಿದ್ದೇವೆ ಅಷ್ಟೇ. ಏಕಾಶಿ ಉಪವಾಸ ಮಾಡದೆ ಹೋದರೆ ಗೋಮಾಂಸ ತಿಂದಾಗುತ್ತೆ, ನಾನು ಗೋಮಾಂಸ ತಿನ್ನು ಅಂತ ಹೇಳ್ತಾ ಇಲ್ಲ. ಏಕಾಶಿ ಉಪವಾಸ ಮಾಡದೆ ಹೋದರೆ ತಿಂದಾಗುತ್ತೆ ಅಂತ ಹೇಳ್ತಿರೋದ್ರಿಂದ ಈ ತರ್ಕದಲ್ಲಿ ಇದು ದೋಷ ಅಲ್ಲ. ನಾವು ಕೆಟ್ಟದನ್ನು ಆರೋಪ ಮಾಡ್ತೇವೆ ಅವನಿಗೆ, ಅದು ನಾವು ಕೆಟ್ಟದ್ದು ಮಾಡ್ತೇವೆ ಅಂತ ಅರ್ಥ ಅಲ್ಲ. ಅದಕ್ಕೆ ಅಥವಾ ನಾ ದೂಷಣೆ ಅಪಸಿದ್ಧಾಂತಾದಿ ಅಂತ ಹೇಳಿ ಒಂದು ಘಟ್ಟ ಮುಗಿತು. ಕೊನೆಗೆ ಹೇಳ್ತಾರೆ, ಇಷ್ಟಾಪತ್ತಿ ಸಾಧನ ಸಿದ್ಧ ಸಾಧನತ್ವಾ ಅಸಂಗತಮೇವಾ. ಇಷ್ಟಾಪತ್ತಿ ಇದೆ. ಇಷ್ಟಾಪತ್ತಿ ಅಂದ್ರೇನು? ಯಾವುದನ್ನು ಒಪ್ಕೊಂಡಿಲ್ವೋ ಅದನ್ನೇ ಒಪ್ಕೊಂಡ್ಬಿಟ್ಟ, ಇಷ್ಟಾಪತ್ತಿ ಅಂದ್ರೆ ದೋಷ. ಅದಕ್ಕೆ ಸಿದ್ಧ ಸಾಧನ ಸೇರುತ್ತೆ. ಇಷ್ಟಾಪತ್ತಿ ಅಂದ್ರೆ ಒಂದೇ, ಸಿದ್ಧ ಸಾಧನ ಅಂದ್ರೂ ಒಂದೇ. ಆದ್ದರಿಂದ ಮತ್ತೇನು ಒಪ್ಕೊಳ್ಳೋ ಕಾರಣ ಇಲ್ಲ ಅಷ್ಟು ಹೇಳಿ ಮುಗಿಸ್ಬಿಡ್ತಾರೆ. ಏವಂ ಪ್ರಮಾಣಾದಿ ಸ್ವರೂಪಂ ನಿರೂಪ್ಯ ತನ್ನಿರೂಪಣಸ ಪ್ರಯೋಜನಾಧಿಕಂ ದರ್ಶಯತಿ. ಇಷ್ಟನ್ನ ತಿಳಿಸಿಬಿಟ್ಟು ಇದನ್ನೆಲ್ಲ ಮನೇಲಿ ಮತ್ತೆ ದಿವಸ ಓದ್ತಿದ್ರೆ ಅಷ್ಟು ಮಾತಾರು ಜ್ಞಾಪಕ ಆಗುತ್ತೆ. ಹೆಚ್ಚು ಜ್ಞಾಪಕ ಆಗದೆ ಹೋದರೂ ಕೂಡ ಏನೇನು ಇಂಪಾರ್ಟೆಂಟ್ ತಲೆಯಲ್ಲಿ ಕೊಡೋದ್ರಿಂದ ಯೋಚನೆ ಇರೋದಿಲ್ಲ. ದರ್ಶಯತಿ, ಈಗ ಆಚಾರ ಮುಕ್ತಾಯ ಮಾಡ್ತಾ ಇದ್ದಾರೆ. ಆನಂದ ತೀರ್ಥ ಮುನಿನ ಬ್ರಹ್ಮ ತರ್ಕೋಕ್ತಿ ಮಾರ್ಗತಃ ಮಾನಲಕ್ಷಣ ಮಿತ್ಯುಕ್ತಂ ಸಂಕ್ಷೇಪಾತ್ ಬ್ರಹ್ಮ ಸಿದ್ಧಯೇ. ಆನಂದ ತೀರ್ಥ ಮುನಿನ ಬ್ರಹ್ಮ ತರ್ಕೋಕ್ತಿ ಮಾರ್ಗತಃ ಮಾನಲಕ್ಷಣ ಮಿತ್ಯುಕ್ತಂ ಸಂಕ್ಷೇಪಾತ್ ಬ್ರಹ್ಮ ಸಿದ್ಧಯೇ. ಎಷ್ಟು ವಿಷಯ ಇದೆ ಇದರೊಳಗೆ. ಆನಂದ ತೀರ್ಥ ಮುನಿನ, ನೀ ಗ್ರಂಥ ಬರೆದವರು ಯಾರಪ್ಪ? ಆನಂದ ತೀರ್ಥ ಮುನಿನ. ಆಮೇಲೆ ಏನ್ ಬರೆದಿದ್ದೀರಿ? ಮಾನಲಕ್ಷಣ ಮಿತ್ಯುಕ್ತಂ, ಪ್ರಮಾಣ ಲಕ್ಷಣ ಮಾನ ಇಟ್ಟುಕೊಂಡು ಪ್ರಮಾಣ, ಆದ್ರಿಂದ ಪ್ರಮಾಣ ಲಕ್ಷಣ ಹೇಳಿದ್ದೇವೆ. ಏನ್ ಆಧಾರ ನಿಮ್ ಮಾತಿಗೆ ಅಂದ್ರೆ ಬ್ರಹ್ಮ ತರ್ಕೋಕ್ತಿ ಮಾರ್ಗತಃ, ಬ್ರಹ್ಮ ತರ್ಕದಲ್ಲಿ ಹೇಳಿದ ಮಾರ್ಗದಲ್ಲಿ ಬರೆದಿದ್ದೇವೆ. ಏನ್ ಉಪಯೋಗ ನಮ್ಗೆ ಇದರಿಂದ ಅಂದ್ರೆ ಬ್ರಹ್ಮ ಸಿದ್ಧಯೇ ಅಂತ ಹೇಳಿ ಬ್ರಹ್ಮಜ್ಞಾನ ಬರುತ್ತೆ ಅಂತ ಹೇಳಿದ. ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಬ್ರಹ್ಮಜ್ಞಾನಕ್ಕೆ ಕಾರಣ ಆಗತ್ತೆ. ಏ, ಸ್ವಲ್ಪ ಹೇಳಿದ್ದೀರಿ ಅಂತ ಕೇಳಿದ್ರೆ ಸಂಕ್ಷೇಪ ಚಿಕ್ಕದಾಗಿ ಹೇಳಿದ್ದೇವೆ ಅಷ್ಟೇ. ಇಷ್ಟು ವಿಷಯ ಪ್ರತಿಯೊಪಾದಕ್ಕೆ ಏನಿದೆ ಈಗ ಕೃತ್ಯ? ಆನಂದ ತೀರ್ಥ ಮುನಿನ ಬ್ರಹ್ಮ ತರ್ಕೋಕ್ತಿ ಮಾರ್ಗತಃ ಮಾನಲಕ್ಷಣ ಮಿತ್ಯುಕ್ತಂ ಸಂಕ್ಷೇಪಾತ್ ಬ್ರಹ್ಮ ಸಿದ್ಧಯೇ. ಅದೆಲ್ಲ ಹೇಳ್ತಾರೆ. ಲಕ್ಷಣಾದಿ ನಿರೂಪಣೇನ ಸಂಶೋಧಿತೇರೇವ ಖಲು ವೇದಾಧಿಭಿ ಬ್ರಹ್ಮಜ್ಞಾನಂ ಭವತಿ. ಬ್ರಹ್ಮಜ್ಞಾನ ಬರ್ಬೇಕಾದ್ರೆ ಏನಾಗಬೇಕು? ವೇದದಿಂದ ಬರಬೇಕು. ವೇದ ಗೊತ್ತಾಗಬೇಕಾದ್ರೆ ಏನಾಗ್ಬಿಟ್ಟು ನಮಗೆ ವೇದ ಯಾವುದ್ರಲ್ಲಿ ಸೇರುತ್ತೆ ತಿಳ್ಕೋಬೇಕು ಫಸ್ಟು. ಓ, ಆಗಮದಲ್ಲಿ ಸೇರುತ್ತೆ. ನಿತ್ಯ ಆಗಮ ಅವೆಲ್ಲ ಗೊತ್ತಾಗೋದು ಯಾವಾಗ? ಪ್ರಮಾಣ ಲಕ್ಷಣ ಗೊತ್ತಾದ ಮೇಲೆ ಗೊತ್ತಾಗೋದು. ಅದಕ್ಕೆ ಬ್ರಹ್ಮಸಿದ್ಧಿ ಆಗ್ಲಿಕ್ಕೆ ಏನು ಬೇಕು? ಓಂ ಶಾಸ್ತ್ರ ಯೋನಿತ್ವಾಂ ಓಂ ಶಾಸ್ತ್ರ ಜ್ಞಾನ ಬೇಕು. ಶಾಸ್ತ್ರದಲ್ಲಿ ಯಾವ್ಯಾವ ಸೇರಿದೆ, ವೇದಾದಿಗಳೆಲ್ಲ ಸೇರಿದೆ. ಆ ಸೇರೋದು ಯಾವಾಗ ಅದು ನಮಗೆ ಅರ್ಥ ಆಗೋದು ಯಾವಾಗ, ಅದು ಲಕ್ಷಣಾದಿ ನಿರೂಪಣೇನ ಲಕ್ಷಣ ಗೊತ್ತಾಗಬೇಕು. ತದಿದಮ್ಮ ನ ವಾದ್ಯಂತರೋಕ್ತವ ದೇವೈತೆ ಮಂತವ್ಯಂ. ಸರಿ ಬಿಡಿ, ಎಲ್ಲ ಮತ್ತವರು ಪ್ರಮಾಷಣೆ ಹೇಳ್ಕೋತಾರೆ, ನೀವೇನು ದೊಡ್ಡ ವಿಷಯ ಅಂತ ಕೇಳಿದರೆ ಉಳಿದವರು ಹೇಳಿದ್ದಾರೆ ಹೇಳಿಲ್ಲಲ್ಲ. ಅದಕ್ಕೆ ನಾ ಇದು ಆಧರಿಸಿ ಹೇಳಿದ್ದೇನೆ, ಅವ್ರು ಕಲ್ಪನೆ ಮಾಡಿ ಹೇಳಿದ್ದಾರೆ. ನಮಗೆ ಏನು ನಮ್ಮ ಪ್ರಮಾಣ ಲಕ್ಷಣಕ್ಕೆ ಏನಿದೆ, ಈಗ ಫರ್ಮ್ ಬೇಸಿಸ್ ಇದೆ. ಅದು ಪರಮಾಪ್ತತಮೇನ ಸುರವರಾವತಾರೇಣ ಉಕ್ತತ್ವಾದಿತಿ ಭಾವೇನ ಉಕ್ತಂ. ಅದಕ್ಕೆ ಯಾರು ಹೇಳಿದ್ದಾರೆ, ನಮ್ಮ ನಾವ್ಯಾರು ಗೊತ್ತಾ ಹೇಳ್ತಿರೋರು ಆನಂದ ತೀರ್ಥ ಮುನಿಗಳಾದ್ರಿಂದ ಉಳಿದವ್ರು ನಮ್ಗೆ ಕಂಪೇರ್ ಮಾಡಕ್ಕೆ ಹೋಗ್ಬೇಡಿ. ಜಡ್ಜ್ ಜಡ್ಮೆಂಟ್ ಕೊಡ್ತಾನೆ, ಉಳಿದವ್ರು ಜಡ್ಮೆಂಟ್ ಕೊಡ್ತಾರೆ. ಅಂಪೈರ್ ಔಟ್ ಆದ್ರೆ ಔಟ್, ಕೂತವ್ರು ಔಟ್ ಆದ್ರೆ ಔಟ್ ಆಗಲ್ಲ. ಯಾರು ಔಟ್ ಅನ್ಬೇಕು, ಅಂಪೈರ್ ಔಟ್ ಅನ್ಬೇಕು. ಅದೇ ರೀತಿಯಲ್ಲಿ ಯಾರು ಹೇಳ್ತಾರೆ, ಸುರವರ ಅವತಾರೇಣ, ನಾವ್ಯಾರು ಸುರವರ ಅವತಾರರು. ಆನಂದ ತೀರ್ಥ ಮುನಿನಾ, ಆನಂದ ತೀರ್ಥ ಮುನಿ ಹೆಸರು ಹೇಳ್ಕೊಂಡ ತಕ್ಷಣ ಸುರವರ ಅವತಾರ ಆಗಿಬಿಡ್ತೀರಿ ಅಂತ ಕೇಳಿದ್ರೆ, ಮುನಿ ಅಂತ ಶಬ್ದ ಇದೆ ಇಲ್ಲಿ. ಮಾಂಡೋಕ್ಯ ಉಪನಿಷತ್ತಿನ ಕೊನೆಯ ವಾಕ್ಯ ಏನು ಗೊತ್ತೇನು, ಓಂಕಾರೋ ವಿಧಿತೋ ಏನ ಸಮುನಿರು ನೇತರೋ ಜನಃ. ಯಾರಿಗೆ ಓಂಕಾರ ಗೊತ್ತಿದೆಯಲ್ಲ ಅವ್ರು ಮುನಿಗಳು ಅಂತ ಕರೀತಾರೆ. ಓಂಕಾರ ಗೊತ್ತಿದೆ ಅಂದ್ರೇನು, ಅಕಾರದಿಂದ ಪ್ರಾರಂಭ ಮಾಡಿ ಅನಂತಾಕ್ಷರ ಓಂಕಾರದಲ್ಲಿವೆ ಅಂತ ತಿಳ್ಕೊಂಡು ಯಾರು ಉಪಾಸನೆ ಮಾಡ್ತಾರಲ್ಲ ಅವರನ್ನೇನಂತ ಕರಿಬೇಕು, ಮುನಿಗಳು ಅಂತ ಕರಿಬೇಕು. ಆಚಾರ್ಯ ತಂತ್ರಸಾರಾದಿಗಳು ತೋರಿಸ್ಬಿಟ್ಟಿದ್ದಾರೆ ಅದನ್ನು. ಅದಕ್ಕೆ ಆನಂದ ತೀರ್ಥ ಮುನಿಗಳು ಅಂದ್ರೇನು, ಇವರು ಉಳಿದವರು ಆಗಿದ್ದು ಕರ್ಕೊಂಡು ಹೆಸರಿಟ್ಕೊಂಡಾಗಾಯ್ತಷ್ಟೇನೆ, ಗೊತ್ತಾಯ್ತು, ಹೆಸರಿಟ್ಕೊಂಡಾಗಾಯ್ತು ಹೊರತು ಏನಲ್ಲ. ಅದು ಯಾವುದು ಕೃತ್ಯ ಅಲ್ಲ, ಆನಂದ ತೀರ್ಥ ಮುನಿಗಳು ಅಂತ ಹೇಳಿದಾಗ ಸಾರ್ಥಕವಾದ ಹೆಸರು, ಸಾರ್ಥಕವಾದ ಹೆಸರಾದ್ರಿಂದ ನಮ್ಮ ಮಾತಿ ಪ್ರಾಮಾಣ್ಯ ಇದೆ. ಎಷ್ಟು ಸ್ವಪ್ರಭಾವ ಅನಭಿಜ್ಞ ತಮ್ಮ ಪ್ರತ್ಯಾಹ, ಅದನ್ನು ಹೇಗೆ ನಂಬಬೇಕು ಅಂತ ಕೇಳಿದರೆ, ಬ್ರಹ್ಮತರ್ಕೋಕ್ತಿ ಮಾರ್ಗತಃ ಬ್ರಹ್ಮತರ್ಕದ ಕನಕರು ಕಂಪೇರ್ ಮಾಡಿ ಕರೆಕ್ಟ್ ಆಗಿದೆ ಅಂತ ಹೇಳ್ತಾರೆ. ಗೊತ್ತಾಯ್ತಾ, ಏನು ನಿಮಗೆ ಆಧಾರ ಕೊಟ್ಟು ಹೇಳ್ತಾ ಇದ್ದೇವೆ ಅದೆಲ್ಲ ಕೂಡ ಯಾವುದರಲ್ಲಿ ಬ್ರಹ್ಮತರ್ಕದಲ್ಲಿ ಬಂದಿರೋದ್ರಿಂದ ನಾವು ಹೇಳಿದ ಅತ್ಯಂತ ಸಾರ್ಥಕ. ಉಳಿದವರು ಯಾರು ಕೊಟೇಷನ್ ಕೊಟ್ಟು ಹೇಳಿಲ್ಲ, ಸುಮ್ಮನೆ ತೋಚಿದ್ದು ಹೇಳಿದ್ದಾರೆ. ಗೊತ್ತಾಯ್ತೆ, ಎಷ್ಟು ಅನಧಿಗತ ಬ್ರಹ್ಮತರ್ಕೋಕ್ತಿ ಮಾರ್ಗೋಪಿ ತದನು ಜಗೃಕ್ಷಯ ಆಹಾ ಇತ್ಯುಕ್ತಮಿತಿ. ಇನ್ನು ಬ್ರಹ್ಮತರ್ಕ ವಾಕ್ಯ ನಮಗೆ ಗೊತ್ತಿಲ್ಲ ಅಂತ ಕೇಳಿದರೆ ಉಕ್ತಮಿತಿ ಸರಿಯಾಗಿ ಡೆಮಾನ್ಸ್ಟ್ರೇಟ್ ಮಾಡ್ತವ್ರು ಸುಮ್ಮನೆ ಹೇಳಿಲ್ಲ. ನಾವೀಗ ಏನಂತ ಹೇಳಿದ್ದೇವೆ, ಈಗ ಇದು ಹೀಗಾಗುತ್ತೆ ಅದು ಹೀಗಾಗುತ್ತೆ, ಉಳಿದವರು ಯಾತಕ್ಕೆ ತಪ್ಪು ಎಲ್ಲ ಹೇಳಿರೋದ್ರಿಂದ ಯುಕ್ತಿಯುಕ್ತವಾಗಿರೋದ್ರಿಂದ ಒಪ್ಪಬೇಕು. ಯುಕ್ತಿಯಾದಿಯುಕ್ತ ಪ್ರಾಕ್ ಪ್ರದರ್ಶಿತ ಇತಿ ಶಬ್ದೇನ ಸ್ಮರ್ಯತೆ. ತದೇವಂ ಕಥಂ ತರ್ಹಿ ಸ್ವಲ್ಪೇನೈವ ಗ್ರಂಥೇನ ಸಮಾಪ್ತಂ. ಮತ್ತೆ ಶೀಘ್ರ ಹೇಗೆ ಮುಗಿಸ್ಬಿಟ್ರಿ ಅಂತ ಕೇಳಿದರೆ, ಸಂಕ್ಷೇಪಾದಿತಿ ಶ್ರೋತೃಬುದ್ಧಿ ಅನುಸೃತ್ಯ ಶಬ್ದ ಸಂಕ್ಷೇಪೇಣ ಉಕ್ತಮಿತಿ. ಶ್ರೋತೃಗಳ ಬುದ್ಧಿಗೆ ಅನುಸಾರವಾಗಿ ಶಬ್ದಗಳು ಕಡಿಮೆ ಮಾಡಿದ್ದೇವೆ, ಅರ್ಥ ಮಾತ್ರ ಚೇಂಜ್ ಆಗಿಲ್ಲ. ಶಬ್ದಗಳೇನಾಗಿದೆ ಅದೇ ಅರ್ಥ ಅಷ್ಟೇ ಇದೆ. ಅವನೇನು ಮಾಡ್ದ, 10,000 ರೂಪಾಯಿ ಕ್ಯಾಶ್ ಕೊಟ್ಟು ಚೆಕ್ ಕೊಡು ಅಂತ ಕೇಳಿದ. ಅವ್ನು 1,000 ರೂಪಾಯಿ ಚೆಕ್ ಬರ್ದ, ನಿಮ್ಗೆ ಹೇವೇ ಆಗ್ಬೋದು, ಹೇಗಾದ್ರೆ ಕಷ್ಟ ಅಂತೇಳಿ ಏನಂತಾರದಕ್ಕೆ. ಕ್ಯಾಶು ಚೆಕ್ಕು ಏನಾಗಿದೆ, ವ್ಯಾಲ್ಯೂ ಚೇಂಜ್ ಆಗಿಲ್ಲ, ಬಟ್ ವೆರಿ ಈಸಿ ಟು ಕ್ಯಾರಿ. ಚೆಕ್ ಭಾರಿ ಸುಲಭ, ಅದನ್ನು ಒಂದೊಂದು ರೂಪಾಯಿ ಕಾಯಿನ್ನು 10,000 ಕೊಟ್ಟು ಎಷ್ಟು ಪದಿತ ಆಗುತ್ತೆ ಗೊತ್ತಾನೆ. ಬಟ್ ವ್ಯಾಲ್ಯೂ ಚೇಂಜ್ ಆಗಲಿಲ್ಲ, ಬಟ್ ಏನಾಗಿದೆ, ಸಂಕ್ಷೇಪ ಇದೆ. ಸಂಕ್ಷೇಪ ಮಾಡೋದು ಅಂತೇಳಿ ಏನು ಮಾಡಬಾರ್ದು, ಅರ್ಥ ಕಟ್ಟಾಗಬಾರ್ದು. ಅರ್ಥ ಕಟ್ಟ ವಿಸ್ತಾರ ಮಾಡ್ತೇವೆ ಅಂತ ಹೇಳಿದ್ರು ಮಾಡಬಾರ್ದು. ಅದು ಸಂಕ್ಷೇಪ ಶಬ್ದಕ್ಕೆ ಸರಿಯಾದ ಅರ್ಥ ಅಂದ್ರದೆ, ಸಂಕ್ಷೇಪ ಮಾಡಿ ವಿಷಯ ಬಿಟ್ಬಿಟ್ರೆ ಸಂಕ್ಷೇಪ ಅಲ್ಲ. ವಿಷಯಗಳೆಲ್ಲ ಬಂದಿರಬೇಕು, ಪದಗಳು ಏನಾಗಿರಬೇಕು, ಕಡಿಮೆ ಇರಬೇಕಷ್ಟೇ. ಅದಕ್ಕೆ ಆಚಾರ್ಯಲ್ಲಿ ಇದಿಲ್ಲ, ನಾವು ಅದನ್ನು ಅರ್ಥ ಮಾಡಬೇಕು. ಸಂಕ್ಷೇಪ ಹೇಗಿರಬೇಕು ಅಂದರೆ ಆ ರೀತಿ ಇರಬೇಕೇ ಹೊರತು ಏನೋ ಮಾಡ್ತೀವಿ ಅಂತ ಮಾಡಿದ್ರೆ ತಪ್ಪಾಗುತ್ತೆ. ಮತ್ತೆ ಸಮಾಪಿತ ಪ್ರಕರಣ ಒಪ್ಪಿ, ಅಡುಗೆ ಕಡಿಮೆ ಮಾಡಿ ಅಂತ ಹೇಳಿದ, ಕಡಿಮೆ ಬಡಿಸಿ ಅಂತ ಅರ್ಥ ಅಲ್ಲ. ಅದಕ್ಕೆ ಅಡುಗೆ ಕಡಿಮೆ ಮಾಡಿ ಅಂತ ಇಷ್ಟ ಬಡಿಸಿ ಹೋಗ್ಬೇಡಿ, ಕಡಿಮೆ ಮಾಡಿ ಅಂತ ಹೇಳಿದ್ರಲ್ಲ ಅಂತೇಳಿ, ಐಟಮ್ಸ್ ಜಾಸ್ತಿ ಬೇಡ ಅಂತ ಹೇಳಿದ್ದೆ ಹೊರತು ಸ್ವಲ್ಪ ಹಾಕಿದ್ರೆ ಅರ್ಥ ಇರಾಗ ಏನಂತಾನೋ ಅವನು ಆಮೇಲೆ ಶಾಪ ಕೊಟ್ಟು ಹೋಗ್ತಾನೆ, ಉಪವಾಸ ಹಾಕಿಬಿಟ್ಟ ಅಂತ ಹೇಳ್ತಾರೆ. ಮನೆಗೆ ಕಡಿಮೆ ಐಟಮ್ ಮಾಡಿ ಯಾರು ಅಂಬೋದಿಲ್ಲ, ಅದನ್ನೇ ಎರಡೇ ಮಾಡಿದ್ರು ಪೂರ್ತಿ ಹಾಕಿದ್ರು ಅಂತ ಹೇಳ್ತಾರೆ. ಆ ಥರ ಇರೋದು ಇತಿ ಶೇಷಮಾನಮೇಯೈಕ ಸಾಕ್ಷಿಡೇ ಅಕ್ಷಯ ಮೂರ್ತಯೇ ಅಜೇಶ ಪುರುಹೂತೇಡ್ಯ ನಮೋ ನಾರಾಯಣಾಯತೇ. ಅಥ ಸಮಾಪಿತ ಪ್ರಕರಣೋಪಿ ಭಗವಾನ್ ಆಚಾರ್ಯ ಶ್ರೇಷ್ಠ ದೇವತಾ ಪ್ರಣಮತಿ. ಗ್ರಂಥದ ಆರಂಭದಲ್ಲಿ ಮಂಗಳಾಚರಣೆ ಯಾತಕ್ಕೆ ಮಾಡ್ತಾರೆ, ನಿರ್ವಿಘ್ನ ಪರಿಸಮಾಪ್ತಿ ಆಗಲಿ ಅಂತ ಮಾಡ್ತಾರೆ. ಪರಿಸಮಾಪ್ತಿ ಆಯ್ತು ಮತ್ತೆ ಯಾಕೆ ಮಾಡಬೇಕು ಅಂತ ಕೇಳಿದರೆ, ಅದಕ್ಕೆ ಅಂತ್ಯಮಂಗಳವನ್ನು ಪರಿಸಮಾಪ್ತಿ ಆಯಿತು ಅಂತೇಳಿ ದೇವರಿಗೆ ಕೃತಜ್ಞತೆ ಹೇಳೋದಕ್ಕೋಸ್ಕರ ಮತ್ತೆ ಮಾಡ್ತಾರೆ. ಅಶೇಷ ಮಾನಮೇಕ ಮೋಕ್ಷಿ ಸಾಕ್ಷಿಣೇ ಅಕ್ಷಯ ಮೂರ್ತಯೇ ಅಜೇಶ ಪುರುಹೂತೇಡ್ಯ ನಮಃ ನಾರಾಯಣಾಯತೇ. ತೇ ನಮೋ ತೇ ನಮಃ ತೇ ನಮಃ ನಿನಗೆ ನಮಸ್ಕಾರ. ಅದಕ್ಕೆ ಆಚಾರ್ಯ ನಿನಗೆ ನಮಸ್ಕಾರ ಅಂತ ಯಾತಕ್ಕೆ ಹೇಳ್ತಾರೆ, ಹಿಂದೆ ಹೇಳಿದೆ, ಸಾಕ್ಷಾತ್ ನೋಡ್ಕೊಂಡು ಹೇಳ್ತಾರೆ. ಆದ್ದರಿಂದ ನಿನಗೆ ನಮಸ್ಕಾರ ಅಂತ ಹೇಳ್ತಾರೆ. ಅಶೇಷ ಮಾನಮೇಕ ಸಾಕ್ಷಿಣೇ ಅಕ್ಷಯ ಮೂರ್ತವೇ. ನಮ್ಮವರು ಕೂಡ ನಮಸ್ತೆ ಅಂತ ಹೇಳೋದು ಯಾವಾಗ, ಎದುರಿಗಿದ್ದವ್ರಿಗೆ ನಮಸ್ತೆ ಅನ್ನೋ ಪದ ಉಪಯೋಗ ಎದುರಿಗಿದ್ದವ್ರಿಗೆ. ದೂರ ದೂರದ ನಮಸ್ತೆ ಅಂತ ಹೇಳೋದಿಲ್ಲ, ನಮಸ್ಕಾರ ತಿಳಿಸಿಬಿಡಿ ಅಂತ ಹೇಳ್ತಾರೆ ಹೊರತು ನಮಸ್ಕಾರ ನಿಮ್ಮ ನಮಸ್ಕಾರ ಅಂತ ಹೇಳೋದಿಲ್ಲ. ಅಶೇಷ ಮಾನಮೇಕ ಸಾಕ್ಷಿಣೇ ಅಕ್ಷಯ ಮೂರ್ತಯೇ ನಾರಾಯಣಾಯ. ನಾರಾಯಣನೇ ನಿನಗೆ ನಮಸ್ಕಾರ. ಯಾರು ನಾರಾಯಣ ಹೇಗಿದ್ದಾನೆ ಅಂದರೆ, ಅಶೇಷ ಮಾನಮೇಕ ಸಾಕ್ಷಿಣೇ ಅಶೇಷಮಾನ ಮೇಯ ಏಕ ಸಾಕ್ಷಿಣಿ. ಅಶೇಷಮಾನ ಎಲ್ಲ ಪ್ರಮಾಣಗಳು, ಅಶೇಷ ಮೇಯ, ಮೇಯ ಅಂದ್ರೇನು, ಎಲ್ಲ ಪ್ರಮೇಯಗಳು, ಎಲ್ಲ ಪ್ರಮಾಣಗಳಿಗೂ ಎಲ್ಲ ಪ್ರಮೇಯಗಳಿಗೂ ಕೂಡ ಏಕ ಸಾಕ್ಷಿಣಿ, ಮುಖ್ಯ ಸಾಕ್ಷಿ. ಸಾಕ್ಷಿ ಚೇತ ಕೇವಲ ನಿರ್ಗುಣಶ್ಚ ಉಪನಿಷತ್ತಿನ ಮಾತದು. ಎಲ್ಲದನ್ನು ಸಾಕ್ಷಾತ್ ನೋಡೋದಕ್ಕೆ ಏನು ದೇವರಿಗೆ ಹೆಸರು, ಸಾಕ್ಷಿ ಅಂತ ಹೇಳಿದರು. ವಿಜಯವೋ ವಿನಯಿತ ಸಾಕ್ಷಿ, ವಿಷ್ಣು ಸಹಸ್ರನಾಮದಲ್ಲಿ ಏನಂತಿದೆ ಇದು ಅರ್ಥ, ಇದು ವಿಷ್ಣು ಸಹಸ್ರ ಭಾಷೆ ಇದಿಷ್ಟು ಕೂಡ. ದೇವರು ಸಾಕ್ಷಿ ಅಂತ ಅದು ಕರೀತಾರೆ ಅಂದರೆ ಅಶೇಷ ಮಾನಮೇಯಿಕ ಸಾಕ್ಷಿಣಿ, ಆ ದೇವರಿಗೆ ಸಾಕ್ಷಿ ಅಂತ ಅದಕ್ಕೆ ಹೆಸರು. ನಾವು ಏನು ಮಾಡ್ತೇವೆ, ಎಲ್ಲದಕ್ಕೂ ಸಾಕ್ಷಿ ಆಗ್ತಾರೆ, ಎಲ್ಲರೂ ಆಗ್ತಾರಾ, ಕೆಲವು ವಿಷಯ ಸಾಕ್ಷಿ ಆಗ್ತದೆ. ದೇವರು ಎಲ್ಲದಕ್ಕೂ ಸಾಕ್ಷಿ, ಎಲ್ಲದಕ್ಕೂ ಸಾಕ್ಷಿ ಅಂದರೆ ಅರ್ಥ ಏನೀಗ, ನಾವು ಮಾಡೋ ಪ್ರತಿ ಕೆಲಸಕ್ಕೂ ದೇವರು ಸಾಕ್ಷಿ. ಅವಾಗ ಏನು ಮಾಡಬೇಕಾಯ್ತು, ಈಗ ಹುಷಾರ ಮಾಡಬೇಕಾಯ್ತು, ಯಾರು ನೋಡಲಿಲ್ಲ ಏನೋ ಮಾಡಿಬಿಡ್ಬೋದು. ಅದು ಕರಗದಾಸರು ಅದಕ್ಕೆ ಏನು ಮಾಡಿದ್ರು, ಬಾಯಣ್ಣು ವಾಪಸ್ ಇಟ್ಟು. ಅಶೇಷ ಮಾನಮೇಯಿಕ ಸಾಕ್ಷಿಣಿ ಅನು ಅಕ್ಷಯ ಮೂರ್ತಯೇ. ದೇವರೆಂಥವನು ಮೂರ್ತಿ ಅಂದರೆ ದೇವರಿಗೆ ದೇಹ ಇದೆ, ಆದರೆ ನಮ್ಮ ದೇಹ ಕ್ಷಯಮೂರ್ತಿ. ಇದು ಡೇಟ್ ಆಫ್ ಫ್ರಮ್ ಟು ಹಾಕಿಬಿಡ್ತೇವೆ, ಯಾರಿಗೆ ಹಾಕಿದ್ರು ಏನಾಗ್ತೇವೆ, ಫ್ರಮ್ ಟು ಅಷ್ಟೇ. ಇಲ್ಲಿ ಅಕ್ಷಯ ಮೂರ್ತಯೇ, ನಾಶವಾಗದ ದೇಹ ಪರಮಾರ್ಥನು. ಅಕ್ಷಯ ಮೂರ್ತಿ ಯಶಸಃ ಅಕ್ಷಯ ಮೂರ್ತಿ ತಸ್ಮೈ ಅಕ್ಷಯ ಮೂರ್ತಯೇ. ವಿಗ್ರಹ ಮಾಡಿ ತಿಳ್ಕೋಬೇಕು. ಮೂರ್ತಿ ಅಂದ್ರೇನು, ರೂಪ ಆಕಾರ ಅಂತ. ಮೂರ್ತಿ ಅಂದರೆ ಆಕಾರ, ಅಕ್ಷಯವಾದ ಆಕಾರ, ನಾಶವಿಲ್ಲದ ಆಕಾರ ಪರಮಾತ್ಮನಿಗಿದೆ ಅಂತ ನೀನೇ ನಮಸ್ಕಾರ. ಇದ್ರ ಯಾರು ನಿರಾಕಾರ ಬ್ರಹ್ಮ ಅಂತ ಇರ್ತಾರೆ ಕರೀತಾರೆ, ತಪ್ಪದು. ದೇವರು ನಿರಾಕಾರನಲ್ಲ, ಸಾಕಾರ ಅವರು. ಮತ್ತು ಸಾಕಾರನ ಆದರೆ ನಾಶವಾಗುತ್ತೆ ಅಂದರೆ ಆಗೋದಿಲ್ಲ, ಯಾತಕ್ಕೆ, ಅಪ್ರಾಕೃತನಾದ್ರಿಂದ ನಾಶ ಆಗೋದಿಲ್ಲ. ಅಜೇಷ ಪುರುಹೂತೇಡ್ಯ, ಅಜೇಡ್ಯ ಈಶೇಡ್ಯ ಪುರುಹೂತೇಡ್ಯ, ಮೂರು ಸೇರಿಸ್ಕೋಬೇಕಾಗ. ಅಜ ಅಂದರೆ ಬ್ರಹ್ಮದೇವರು, ಈಡ್ಯ ಅಂದರೆ ಸ್ತುತ್ಯ, ಬ್ರಹ್ಮದೇವರಿಂದ ಸ್ತುತ್ಯ. ಈಶ ಅಂದರೆ ರುದ್ರದೇವರು, ಅವರಿಂದ ಸ್ತುತ್ಯ. ಪುರುಹೂತ ಅಂದರೆ ಇಂದ್ರದೇವರು. ಪುರಬಾನ್ ತಸ್ಮಾನ್ ಪುರುಹೂತ ವೈರಿ ವರವನ್ ಮಾತಂಗ, ಪುರುಹೂತ ಅಂತ ಬಂದಿದೆ ತಾನೆ ಅಲ್ಲಿ. ಪುರುಹೂತ ಅಂದರೆ ಯಾರಲ್ಲಿ, ಇಂದ್ರದೇವರು. ಅದಕ್ಕೆ ಅಜೇಷ ಪುರುಹೂತೇಡ್ಯ, ಅಜೇಡ್ಯ ಈಶೇಡ್ಯ ಪುರುಹೂತೇಡ್ಯ. ಅಜ ಬ್ರಹ್ಮ, ಈಶ ರುದ್ರ, ಪುರುಹೂತ ಇಂದ್ರ. ಅಜೇಷ ಪುರುಹೂತ ಈಡ್ಯ, ಅವರಿಂದ ಈಡ್ಯನಾದವನೇ. ಅಜಶ್ಚ ಅಜಶ್ಚ ಈಶಶ್ಚ ಪುರುಹೂತಶ್ಚ ಅಜೇಷ ಪುರುಹೂತಃ ತೈಹಿ ಈಡ್ಯ ಅಜೇಷ ಪುರುಹೂತೇಡ್ಯ ತಸ್ಮೈ ಅಜೇಷ ಪುರುಹೂತೆ. ಅವನ ಸಂಬೋಧನೆ ಇದು, ತಸ್ಯ ಸಂಬುದ್ಧಾದ ಅಜೇಷ ಪುರುಹೂತೇಡ್ಯ, ಅವರಿಂದ ಸ್ತುತ್ಯನಾದವನೇ. ತೇ ನಿನಗೆ ನಾರಾಯಣಾಯ ನಾರಾಯಣನೇ, ತೇ ನಿನಗೆ ನಮಃ ನಮಸ್ಕಾರವು ಅಂತ ಮುಕ್ತಾಯ ಮಾಡಿದ್ರು. ಏನಂತ ಮಾಡಿದ್ರು, ಅಶೇಷ ಗುರುಮೀಶೇಷಂ ನಾರಾಯಣ ಮನಾಮಯಂ ಸಂಪ್ರಣಮ್ಯ ಪ್ರವಕ್ಷ್ಯಾಮಿ ಪ್ರಮಾಣಾನಾಂ ಸ್ವಲಕ್ಷಣ ಅಂತ ಶುರು ಮಾಡಿದವರು ಮುಕ್ತಾಯ ಹೇಗೆ ಮಾಡಿಬಿಟ್ಟು. ಇತಿ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯ ವಿರಚಿತೇಷು ದಶ ಪ್ರಕರಣೇಷು ಪ್ರಥಮಂ ಪ್ರಮಾಣ ಲಕ್ಷಣಂ ಸಂಪೂರ್ಣಂ. ಈಗ ಟೀಕಾರ ಅರ್ಥ ಬರೀತಾರೆ ಅದಕ್ಕೆ. ನಾರಾಯಣಶೈವ ಪ್ರಣಾಮೇ ಕೋ ಹೇತು ಇತ್ಯಥೋ ಯತ್ ಉಕ್ತಂ ಪ್ರಮಾಣಾದಿ ತತ್ ಪ್ರೇರಕತ್ವೇನ ನಾರಾಯಣಶೈವ. ಇತ್ತ ಪ್ರಮಾಣಗಳ ಬಗ್ಗೆ ಪ್ರಮೇಯ ಏನು ಹೇಳಿದ್ದೇವೆ, ಅದೆಲ್ಲದಕ್ಕೂ ಮುಖ್ಯ ಪ್ರೇರಕ ಸಾಕ್ಷ ಯಾರು ಅಂದರೆ ಸಾಕ್ಷಾತ್ ನಾರಾಯಣನೇ, ಅದು ಆತನ ಹಿರಿಮೆ. ಅದಕ್ಕೆ ಆತನ ನಮಸ್ಕಾರ. ಮುಖ್ಯತಃ ತತಭಿಜ್ಞತ್ವಾತಿಥಿ ಭಾವೇನ ಉಕ್ತಂ ಅಶೇಷೇತಿ. ಎಲ್ಲ ಪ್ರಮಾಣ ಬಲ್ಲವನು ಅವನು, ಎಲ್ಲ ಪ್ರಮೇಯ ಬಲ್ಲವನು ಅವನು, ಎಲ್ಲ ಪ್ರಮಾಣ ಬಲ್ಲವನು. ಅಲ್ಲಿ ಅತಿ ಹೆಚ್ಚು ಪ್ರಮಾಣಗಳು ಯಾವುದು, ಉದಾಹರಣೆ ನಮ್ಮ ಪ್ರತ್ಯಕ್ಷ ಇದೆ. ನಮ್ಮ ಪ್ರತ್ಯಕ್ಷ ನಮಗೆ ಕೆಲಸ ಮಾಡಿದ್ರೆ ಸರಿ, ಆದರೆ ದೇವರು ಏನು ಮಾಡ್ತಾನೆ, ನಮ್ಮ ಪ್ರತ್ಯಕ್ಷ ದೇವರಿಗೆ ಗೊತ್ತು. ನಾವು ತಪ್ಪು ತಿಳ್ಕೊಂಡ್ರೆ ದೇವರೇ ಮಾಡಿ, ಇವನು ತಪ್ಪು ತಿಳ್ಕೊಂಡಿದ್ದಾನೆ ದೇವರು ತಿಳ್ಕೊತಾನೆ. ಅರ್ಥಾಯ್ತು, ಎಕ್ಸಾಮ್ ಇರೋದು ತಪ್ಪು ಬರ್ತಿದ್ದಾನೆ ಅಂತ ತಿಳ್ಕೊತಾನಲ್ಲ ಆ ರೀತಿ. ಎಲ್ಲರ ಪ್ರತ್ಯಕ್ಷರು ದೇವರ ಪ್ರತ್ಯಕ್ಷ, ಅರ್ಥಾಯ್ತು, ಎಲ್ಲರ ಪ್ರತ್ಯಕ್ಷವು ದೇವರ ಪ್ರತ್ಯಕ್ಷ, ಎಲ್ಲರ ಅನುಮಾನವು ದೇವರಿಗೆ ಅನುಮಾನ. ಪ್ರತ್ಯಕ್ಷವಾಗಿ ಮತ್ತೆ ಪ್ರತ್ಯಕ್ಷವಾಗಿ ದೇವರಿಗೆ ಅನುಮಾನ, ಎಲ್ಲರ ಅನುಮಾನವು ದೇವರ ಪ್ರತ್ಯಕ್ಷ, ಎಲ್ಲ ಆಗಮಗಳು ದೇವರಿಗೆ ಗೊತ್ತು. ಮತ್ತೆ ಸತತಂ ಚಿಂತೆಯತ್ ಕಂಠಂ ಭಾಸ್ವತ್ ಕೌಸ್ತುಭ ಭಾಸಕಂ ವೈಕುಂಠ ಶಾಖಿಲಾ ವೇದಾಹ ಉದ್ಗೀರ್ಯಂತೆ ಅನಿಶಮ್ಯತಃ. ಎಲ್ಲ ಆಗಮಗಳು ವೇದಶ್ಚ ಸರ್ವೈರ್ ಅಹಮೇವ ವೇದ್ಯ ವೇದಾಂತಕೃತ್ ವೇದ ವಿದೇವ ಚಾಹಂ. ಇದನ್ನು ಅರ್ಥ ಮಾಡಿಕೊಂಡ್ರೆ ಎಲ್ಲ ಪ್ರಮಾಣಕ್ಕೂ ಸಾಕ್ಷಾತ್ ವಲ್ಲ ಸಾಕ್ಷಿ, ಮತ್ತು ಎಲ್ಲ ಪ್ರಮೇಯಗಳಿಗೂ ಪರಮಪ್ರೇಯ ಪರಮಪ್ರಮೇಯ. ಎಲ್ಲ ವಸ್ತುಗಳನ್ನು ತಿಳ್ಕೋಬೇಕು. ಎಲ್ಲ ವಸ್ತುಗಳು ತಿಳ್ಕೊಳ್ಳೋದ್ರಲ್ಲಿ ಅತಿ ಮುಖ್ಯ ವಸ್ತು ಯಾರು, ದೇವರೇ. ಲಕ್ಷ್ಮೀಕಾಂತ ಸಮಂತತೋಪಿ ಕಲಯನ್ ನೈವೇಶಿಸುತ್ತೇ ಸಮಂ ಪಶ್ಯ. ಆದ್ದರಿಂದ ಪ್ರಮೇಯಗಳಲ್ಲಿ ಸರ್ವಶ್ರೇಷ್ಠ ಪರಮಾತ್ಮ, ಪ್ರಮಾಣ ಎಲ್ಲ ಬಲ್ಲವನು ನಾರಾಯಣ. ಅದಕ್ಕಾಗಿ ನಮಸ್ಕಾರ. ನಾನು ನಾರಾಯಣಸ್ಯ ಶರೀರಮಸ್ತಿ ನವಾ, ನಾರಾಯಣ ಶರೀರ ಇದೆಯೋ ಇಲ್ಲವೋ, ಆದ್ಯೇ ಮರಣಾದಿ ಪ್ರಸಂಗ. ಇದೆ ಅಂದರೆ ಏನಾಗುತ್ತೆ, ಮರಣಾದಿಗಳು, ಮರಣ ರೋಗ ಡಾಕ್ಟರ್ ವಿಕ್ಟರ್ ಎಲ್ಲ ದೇವರಿಗೂ ಡಾಕ್ಟರ್ ಬೇಕಾಗ್ತದೆ ಅವರಲ್ಲ ರೋಗಿಗೆ ಬಂದುಬಿಟ್ರೆ. ದ್ವಿತೀಯ ಕಥಂ ತಸ್ಯ ಇಂದ್ರಿಯ ಶೂನ್ಯಸ್ಯ ಅಶೇಷ ಮಾನಾದಿ ಸಾಕ್ಷಿತ್ವ. ಅವನಿಗೆ ದೇಹ ಇಲ್ಲ ಅಂದ್ಬಿಟ್ರೆ, ದೇಹ ಇಲ್ಲ ಅಂದ್ರೆ ಏನಂತಾಯ್ತು ಅವನಿಗೆ, ಇಂದ್ರಿಯಗಳು ಇಲ್ಲ ಅಂತಾಯ್ತು. ಇಂದ್ರಿಯ ಇಲ್ಲ ಅಂದ್ರೆ ನಾವೇ ವಾಸಿ, ಸ್ವಲ್ಪ ಪ್ರತ್ಯಕ್ಷ ಸ್ವಲ್ಪ ಕಾಣುತ್ತೆ ನಮಗೆ. ದೇವರಿಗೆ ಏನೆಲ್ಲ ಆಗೋಯ್ತಲ್ಲ, ದೇವರಿಗೆ ಕಿವಿ ಇಲ್ಲ ಕಣ್ಣಿಲ್ಲ ಅಂತ ಆಗುತ್ತೆ ಆಮೇಲೆ. ಅದಕ್ಕೆ ಹೇಳ್ತಾರೆ, ಇದಿಲ್ಲ ಅಂದ್ರೆ ಆ ಪ್ರಾಬ್ಲಮ್, ಇದೇ ಅಂದ್ರೆ ಈ ಪ್ರಾಬ್ಲಮ್, ಏನ್ ಮಾಡ್ತೀರಿ. ಇತ್ಯತ ಉಕ್ತಂ ಅಕ್ಷಯ ಮೂರ್ತಯೇ ಇದೆ. ಅದಕ್ಕೆ ಉತ್ತರ ಕೊಡ್ತಾರೆ, ದೇವರ ಶರೀರ ಇದೆ, ಅದಕ್ಕೆ ನಾಶ ಇಲ್ಲ. ಅಷ್ಟು ಈಶ್ವರಸ್ಯ ಶರೀರಸ್ಯ ಶರೀರಂ ತಚ್ಚ ಸಚ್ಚಿದಾನಂದಾದಿ ರೂಪತ್ವೇನ ಅಕ್ಷಯಮೇವೇತಿ ನ ಕಶ್ಚಿತ್ ದೋಷ ಆಯ್ತು. ಅದು ಸಚ್ಚಿದಾನಂದಾದಿ ರೂಪವಾದ್ದರಿಂದ ದೇಹ ಇರೋದು ಹೌದು, ಅವನಿಗೆ ನಮ್ಮಂತೆ ನಾಶ ಇಲ್ಲದೇ ಇರೋದು ಹೌದು. ಅಜಾದಿ ವಂದ್ಯತ್ವಾಚ ನಾರಾಯಣ ಇವ ನಮಸ್ಕಾರ ಇತಿ ಭಾವೇನ ಉಕ್ತಂ ಅಜೇಸಿ. ಹಾಗೆ ಬಿಡಿ, ತಿಳ್ಕೊ ಜ್ಞಾನಿಗಳು ಎಷ್ಟೋ ಜನ ಇದ್ದ ರೀತಿಯಾಗಿ ನಮಸ್ಕಾರ ಮಾಡಬೇಕು ಅಂದರೆ ಬ್ರಹ್ಮರುದ್ರಾದಿ ದೇವತೆಗಳೆಲ್ಲ ಈತನ ಸ್ತೋತ್ರ ಮಾಡ್ತಾರೆ ಅಂದಮೇಲೆ ಇತಿ ಯಾರು ಸರ್ವೋತ್ತಮ ಅಂದರೆ ನಮಸ್ಕಾರ ಮಾಡ್ತೇವೆ ಅಂತ ಅರ್ಥ. ಅಜೇಸೀತಿ ಅಮರ ಭ್ರಮರಾಯಂತೆ ಕಮಲಾ ವರಟಾಯತೆ ಯತ್ ಪಾದಾಂಭೋರುಹ ದ್ವಂದ್ವೇ ತಮ್ಮ ಒಂದೇ ತಮ್ಮ ಪುರುಷೋತ್ತಮಂ. ಈಗ ಟೀಕಾರ ತಾವು ಮಂಗಳವನ್ನು ಮುಗಿಸ್ತಾ ಆರಂಭ ಮಾಡಿದ್ರು ಏನಂತ, ಪ್ರಣಮ್ಯ ಅಗಣ್ಯ ಕಲ್ಯಾಣ ಗುಣಾಬ್ಧಿಂ ಪುರುಷೋತ್ತಮಂ ಪೂರ್ಣಬೋಧಾನಪಿ ಗುರುನ್ ವ್ಯಾಕುರುವೆ ಮಾನಲಕ್ಷಣಂ ಅಂತ ಹೇಳಿದ್ರಲ್ಲ ಮುಕ್ತಾಯ ಮಾಡ್ತಿದ್ದ. ಅಮರ ಭ್ರಮರಾಯಂತೆ ಕಮಲಾ ವರಟಾಯತೆ ಯತ್ ಪಾದಾಂಭೋರುಹ ದ್ವಂದ್ವೇ ಒಂದೇ ತಮ್ಮ ಪುರುಷೋತ್ತಮಂ. ಯತ್ ಪಾದ ಅಂಭೋರುಹ ದ್ವಂದ್ವೇ, ಅಂಭೋರುಹ ಅಂದ್ರೇನು ಕಮಲ, ಅಂಭಸ್ ಅಂದ್ರೆ ನೀರು, ಅಂಭೋಜ ಅಂತ ಅಂಭೋಜ ಅನ್ನಬಾರದು ಪದಾಂಭೋಜ, ಅಂಭಸ್ ಅಂದ್ರೆ ನೀರು, ಅಂಭ ಜಲಜ, ಅಂಭುಜ ಅಂಭೋಜ, ಅಂಬುಜ ಬೇರೆ, ಅಂಬು ಅಂದ್ರೆ ನೀರು, ಅಂಭಸ್ ಅಂದ್ರೆ ನೀರು, ಜಲ ಅಂದ್ರೆ ನೀರು. ಅದಕ್ಕೆ ಅಂಬು ಪದ ಉಪಯೋಗಿಸ್ತಾ ಏನ್ ಮಾಡ್ಬೇಕಾಗ ಅಂಬುಜ ಅನ್ಬೇಕು, ಅಂಭಸ್ ಅಂದಾಗ ಅಂಭೋಜ ಅಂತ ಹೇಳ್ಬೇಕು ಆಯ್ತಾ. ಅಂಭೋಜ ಅಂಭೋರುಹ ಅಂಭಸಿ, ಅಂಬಸಿ ನೀರಿನಲ್ಲಿ, ರುಹತಿ ಅಂದ್ರೆ ಏನು ಬೆಳೆಯೋದು ನೀರಿನಲ್ಲಿ ಬೆಳೆಯೋದ್ರಿಂದ ಅದಕ್ಕೇನಂತ ಕರೀತಾರೆ ಕಮಲಕ್ಕೆ ಅಂಭೋರುಹ ಅಂತ ಕರೀತಾರೆ. ಎತ್ ಪಾದ ಅಂಬು ದ್ವಂದ್ವ ಅಂದ್ರೇನು ಎರಡು, ಯಾರ ಎರಡು ಪಾದ ಕಮಲಗಳಲ್ಲಿ ಗೊತ್ತಾಯ್ತಾ, ಯಾರ ಎರಡು ಪಾದ ಕಮಲಗಳಲ್ಲಿ ಅಮರಾಹ ಭ್ರಮರಾಯಂತೆ. ಅಮರಾಹ ಅಂದ್ರೇನು ದೇವತೆಗಳು, ಅವ್ರು ಏನಾಗ್ಬಿಡ್ತಾರ ಅವರಲ್ಲ ಭ್ರಮರ ದುಂಬಿಗಳಾಗಿಬಿಡ್ತಾರೆ. ಕಮಲಕ್ಕೆ ದುಂಬಿಗಳು ಹೋಗೋ ಹಾಗೆ ಪರಮಾತ್ಮನ ಪಾದ ಕಮಲದ ಹತ್ರ ಯಾರು ಹೋಗ್ತಾರೆ, ಎಲ್ಲಾ ದೇವತೆಗಳು ಕೂಡ ಅದರ ಮಧುವನ್ನು ಸ್ವೀಕಾರ ಮಾಡಕ್ಕೆ ಹೋಗ ಹೋಗ್ತಾ ಇದ್ದಾರೆ. ಇದು ಒಂದು ಭಾಗ. ಕಮಲ ವರಟಾಯತೆ, ಕಮಲ ಅದ್ರ ಕನ್ನಡದಲ್ಲಿ ಹೊರಟಾಗ್ತಾಳೆ ಅಂತ, ಹೊರಟು ಹೊರಟು ಅಂತ ಆರಿತು ಹೊರಟ ಅಲ್ಲ, ಮತ್ತೆ ಹೊರಟ ಹೊರಟ ಅಂದ್ರೆ ಹಂಸ. ಕಮಲ ವರಟಾಯತೆ, ಹಂಸ ಪಕ್ಷಿಗೆ ಕಮಲ ಪ್ರಿಯ ಅಂತೆ, ಹಂಸ ಪಕ್ಷಿ ಹೆಣ್ಣು ಹಂಸ ಪಕ್ಷಿಯಂತೆ ಮಹಾಲಕ್ಷ್ಮಿ ಆಗಿಬಿಡ್ತಾಳೆ. ಎಲ್ಲಾ ದೇವತೆಗಳು ಶರಣಾಗ್ತಾರೆ, ಮಹಾಲಕ್ಷ್ಮಿನೂ ಶರಣಾಗ್ತಾರೆ. ಅದಕ್ಕೋಸ್ಕರ ಅಂತ ಪರಮಾತ್ಮನ ಪಾದ ಕಮಲಗಳ ನಮಸ್ಕಾರ, ಅಂತ ಪಾದ ಕಮಲ ಹೊಂದಿದ ಪರಮಾತ್ಮನನ್ನ ಪುರುಷೋತ್ತಮ ನಮಸ್ಕಾರ ಮಾಡ್ತೇನೆ. ಪುರುಷೋತ್ತಮ ಶಬ್ದ ಹೇಗಿದೆ ನೋಡಿ, ಅಮರ ಭ್ರಮರಾಯಂತೆ ಕಮಲ ವರಟಾಯತೆ, ಅದಕ್ಕೆ ಪುರುಷೋತ್ತಮ. ಅಮರ ಅಂದ್ರೇನು ಬ್ರಹ್ಮಾದಿ ದೇವತೆಗಳು ಕ್ಷರ ಪುರುಷರು, ಕಮಲ ಅಂದ್ರೇನು ಅಕ್ಷರ ಪುರುಷರು. ಅದಕ್ಕೆ ಪರಮಾತ್ಮ ಏನಾದ ಈಗ ಪುರುಷೋತ್ತಮ ಅದ ಗೀತೆ 15 ಅರ್ಥ ಬಂದಾಗ ಆಯ್ತು. ಅಲ್ಲಲ್ಲ ಅಮರ ಅಮರರು ಅಂದ್ರೆ ಏನಾಗಿದೆ, ತಪ್ಪು ಪ್ರಿಂಟ್ ಆಗಿದೆ, ತಪ್ಪಾಗಿರುತ್ತೆ ಅಷ್ಟೆ. ಅಮರ ಅಮರ ಅಂದ್ರೆ ಬ್ರಹ್ಮಾದಯ, ಮರ 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 ಅಂದ್ರೇನು ಸಾಯೋರು, ಅಮರರು ಅಂದ್ರೇನು ಅಮರ ನಿಜ್ಜರ ದೇವಾಹ ಅಮರಕೋಶ. ನಮ್ಮಂತೆ ಸಾವಿಲ್ಲ ಆದ್ರಿಂದ ಅವ್ರಿಗೆ ಅಮರರು ಅಂತ ಕರೀತಾರೆ. ಎಷ್ಟು ಅಮರರು ಅಂದ್ರು ಕೂಡ ನಮ್ಮ ದೇಹ ಬಿಡಬೇಕು ಅವರು. ಅಂದ್ರೆ ಪರಮಾತ್ಮ ಮಾತ್ರ ನಿಜವಾಗ್ಲೂ ಬಿಡದೇ ಇರೋರು ಯಾರು ಅಂದ್ರೆ, ಅಜರಾಮರಣ ಸಕಲಾರ್ತಿ ಹರ ಕಮಲಾಪತಿ ಈಡ್ಯತಮ ಅವತು ನಃ ಎಂದು ಅಮರನಾದವನು ಪರಮಾತ್ಮನೇ. ಮುಂದೆ ಹೇಳ್ತಾರೆ ಯಾವ್ದಾಯ್ತು, ಯತ್ಪಾದಾಂಬೋರುಹ ದ್ವಂದ್ವೇ, ಯಾರ ಪಾದ ಕಮಲದಂಥ ಎರಡು ಪಾದಗಳಲ್ಲಿ ದೇವತೆಗಳೆಲ್ಲ ತುಂಬಿಯಂತಾಗುವರು, ಮಹಾಲಕ್ಷ್ಮಿಯು ರಾಜಹಂಸ ಪಕ್ಷಿಯಂತೆ ಆಗುವರು, ಅಂತಹ ಪುರುಷೋತ್ತಮನಾದ ನಾರಾಯಣನನ್ನು ನಮಸ್ಕರಿಸುತ್ತೇನೆ ಅಂತ ತಿಳಿಸಿದರು. ಈ ರೀತಿ ಒಂದು ಯಾವ್ದು ಮುಗಿತೀಗ ಮುಕ್ತಾಯ ಮಾಡಿದ್ರು. ಆ ರಾಯರು ಅಂತ ಹೇಳ್ತಾರೆ, ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚ ಮಹಂತೇನ ಪ್ರೀಣಾತು ಪುರುಷೋತ್ತಮ. ಕೆಲವೊಮ್ಮೆ ಪ್ರಿಯತಾಂ ಕಮಲಾಲಯ ಅಂತಾರೆ, ಕೆಲವೊಮ್ಮೆ ಪ್ರೀಣಾತು ಪುರುಷೋತ್ತಮ ಈ ಹೇಳ್ತಾರೆ. ಅಂತೂ ಆ ರಾಯರಿ ಬಹಳ ಬೆಟ್ ಶ್ಲೋಕ, ಅಲ್ಲಿಗೆ ಅದು ಮುಗಿದಂತೆ ಆಯ್ತು. ಯಾವುದು ಪ್ರಮಾಣ ಲಕ್ಷಣ, ಅದು ಮುಗಿದಂತೆ ಆಯ್ತು. ಸರಿಯಾಗಿ ಜ್ಞಾಪಕ ಮಾಡ್ಕೊಂಡ್ಬಿಟ್ಟು ಸರಿಯಾಯ್ತು. ನಾಳೆಯಿಂದ ಕಥಾಲಕ್ಷಣ, ಕಥಾಲಕ್ಷಣ ಮುಂದಿನ ಅದು ಓದಿದರೆ ಇಷ್ಟೆಲ್ಲ ತಿಳ್ಕೊಂಡ್ಮೇಲೆ ಹ್ಯಾಗ ವಾದ ಮಾಡ್ಬೇಕು, ಈಗ ಹ್ಯಾಗ ವಿಷಯ ತಿಳ್ಕೋಬೇಕು, ಅಪ್ರೋ ಡಿಬೇಟ್ ಅದು, ಇದೆಲ್ಲ ಥಿಯರಿ ಅಪ್ಲೈ ಹ್ಯಾಗ ಮಾಡೋಕ್ಕೂ ತೋರಿಸ್ತಾರೆ. ಭಾಳ ಇಂಟ್ರೆಸ್ಟಿಂಗ್ ಅದು. ಅದನ್ನು ತಿಳ್ಕೊಂಡ್ಮೇಲೆ ಏನೇ ಮಾತಾಡ್ಬೇಕು ಅವ್ರು ಹ್ಯಾಗೆ ಮಾತಾಡ್ಬೇಕು ಹೇಳ್ಕೊಡ್ತಾರೆ. ಯಾವುದೋ ಪ್ರಶ್ನೆಗೆ ಏನೋ ಕೇಳೋದು, ಏನೋ ನಿಗ್ರಹ ಸ್ಥಾನ ಅಂತ ಹೇಳೋದು, ಅದು ಅಪ್ಲಿಕೇಶನ್ ತೋರಿಸ್ತಾರೆ. ನಾಳೆ ಅದನ್ನು ಕಂಟಿನ್ಯೂ ಮಾಡಿ, ಸ್ಟಾರ್ಟ್ ಮಾಡೋಣ. ಕಥಾಲಕ್ಷ್ಮಿ ಟೀಕ ಪುಸ್ತಕ ವ್ಯಾಖ್ಯಾನ ಸಮೇತ ಯಾರು ಮಾಡಿದ್ದೀರಿಯೇ ಇಲ್ಲ ಗೊತ್ತೇ ಇಲ್ಲ. ಮೂಲದ ಮೂಲ ಅಂತ ಸಿಗುತ್ತೆ, ತರು ಮೂಲದಲ್ಲಿದೆ. ಟೀಕಾ ಯಾರ್ದಿದೆ ಡಾಪ್ಕ್ ಆಗ್ತಾ ಇಲ್ಲ, ಪ್ರಿಂಟ್ ಮಾಡ್ತಾರೆ ಇತ್ತೀಚೆಗೆ.